ஆஜரம் விமலம் சதா ஆனந்த தீர்த்தமத்லம் வதேதாபத்ரயாபகம் வித்யா சித்தாந்த துத்தாந்த வித்வம்ஷ்ணசக்ஷஹ ஜெய்தீர்த்தா கட்டணி பாஷாம் நோதம்பரே அத்திகரித்த கல்போயம் பத்தித்யுதகேசரி வியாசரித்த உருபூயாத் அஸ்மிஷ்டத் சித்தியே தபோ வித்யா விரக்தியாதி சத்குணோகாகரானாம் சுவாதிராத உருநந்தே ஐகிர்தாஷியான் பூஜ்ய ராகவேந்திராய சத்யசமணகாய பரதாம் கபுருஷாய நம்பாம் காமதேனவே துர்வாதி தாந்தவே வைஷ்ணவேந்தீ வரேந்தவே ஸ்ரீ ராகவேந்திரபுவே நமத்திந்தியாளவே ஆபாதமொழி பர்யந்தம் குருநாமாப்தின் ஸ்மரே தேன விக்னா பிரஷ்யந்தி சித்தியந்த மனோரதாக ஹரிஹி ஓம் ஸ்ரீ குருப்யோ நம. நாவு பாகவத சாரவன்னு மாட்டா பண்ணிட்டீவி ஜன்மாசேதோன்வயாதிதரஸ்தேஷ்வின்னஸ்வராட் தேனே ப்ரமஹுதாய ஆதிகவயே முஹ்யந்தியம் சூரய தேஜோ வாரிமுதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. நின்னே பிரஹ்லாதன சரித்தையன்னு நோட்டா வந்து சங்கேபவாகி அல்லி முக்கியவாகி ஹிரண்யகஷ்பன சம்ஹார மாடுவதற்கு ಅದಕ್ಕಾಗಿ ಭಗವಂತ ನರಹರಿ ರೂಪದಲ್ಲಿ ಸ್ತಂಭದಿಂದ ಆವಿರ್ಭಾವ ಮಾಡಿ ಬಂದಿದ್ದು, ಬ್ರಹ್ಮಾದಿಗಳೆಲ್ಲ ಸ್ತೋತ್ರ ಮಾಡಿದ್ದು. ಅಲ್ಲಿ ಒಂದು ಒಳ್ಳೆ ಪ್ರಶ್ನೆ ಬಂತು. ದೇವತೆಗಳು, ಅನೇಕ ಮಂದಿ ದೇವತೆಗಳಿದ್ದಾರೆ. ಸೊ ಇಷ್ಟು ಮಂದಿ ದೇವತೆಗಳಿರುವಾಗ ಅವರಿಗೆಲ್ಲರಿಗೂ ಅಂಜಿಕೆ, ನರಸಿಂಹದೇವರ ಹತ್ರ ಹೋಗಲಕ್ಕೆ ಅಂಜಿಕೆಯಾಗಿತ್ತು, ಭಯವಿತ್ತು. ಲಕ್ಷ್ಮೀದೇವಿಗೂ ಭಯವಿತ್ತು, ಬ್ರಹ್ಮದೇವರಿಗೂ ಭಯವಿತ್ತು. ಪ್ರಹ್ಲಾದ ಹೋಗಿದ್ದಾನೆ, ಪ್ರಹ್ಲಾದ ಮಾತ್ರ ಎಲ್ಲರೂ ಪ್ರಹ್ಲಾದನ ಕಳಿಸಿದ್ರು ಅಂತೇಳಿ. ಮತ್ತೆ ಆ ಎಲ್ಲರ ಭಕ್ತರಕ್ಕಿಂತಲೂ ಪ್ರಹ್ಲಾದ ದೊಡ್ಡ ಭಕ್ತನ. ಭಕ್ತಿ ತಾರತಮ್ಯೇನ ತಾರತಮ್ಯ ವಿಮುಕ್ತಿಗಮ್ ಅಂತೇಳಿ, ತಾರತಮ್ಯ ಭಕ್ತಿಯನುಸಾರವೇ ಅಲ್ಲವಾ, ಅವರೆಲ್ಲರೂ ಇನ್ನೂ ದೊಡ್ಡ ಭಕ್ತರಲ್ಲವಾ, ಯಾಕೆ ಹಾಗೆ ಅಂತ ಹೇಳಿ ಒಳ್ಳೆ ಪ್ರಶ್ನೆ ಒಂದು ಬಂತು. ಅದನ್ನ ಮತ್ತು ಇವತ್ತು ಒಂದ್ಸಾರಿ ರಿಪೀಟ್ ಮಾಡಿಬಿಟ್ಟು ಆ ಸಮಾಧಾನವನ್ನು ನೋಡೋಣ. ಇದೇನಂತ ಹೇಳಿದ್ರೆ, ಮನೆಗೆ ಯಾರಾದರೂ ಒಂದು ಅತಿಥಿ ಬಂದರೆ ಗೃಹಿಣಿ ಸ್ತ್ರೀ ಆ ಅತಿಥಿಗೆ ಎಲ್ಲಾ ಸತ್ಕಾರಗಳನ್ನು ಮಾಡ್ತಾಳೆ. ತನ್ನ ಗಂಡ ಮಕ್ಕಳಿಗಿಂತಲೂ, ಮಕ್ಕಳು ಅತ್ಯಂತ ಪ್ರೀತಿಪಾತ್ರ, ಆದರೂ ಮಕ್ಕಳಿಗಿಂತಲೂ ಚೆನ್ನಾಗಿ ಉಪಚಾರ ಮಾಡ್ತಾಳೆ ಅತಿಥಿಗೆ. ಯಾಕೆ ಅಂತ ಹೇಳಿದರೆ, ಆ ಸಮಯದಲ್ಲಿ ಆ ಅತಿಥಿಗೆ ಆ ಒಂದು ಸತ್ಕಾರ ಮಾಡಬೇಕು, ಅತಿಥಿಗೆ ಪ್ರಾಮುಖ್ಯತೆ ಕೊಡಬೇಕು. ಸೊ ಫಾರ್ ಎ ಶಾರ್ಟ್ ಟೈಮ್, ಆ ಸಮಯದಲ್ಲಿ ಅತಿಥಿಗೆ ಆ ಸಮಯವನ್ನು ಉಪಯೋಗಿಸಬೇಕು, ವಿನಿಯೋಗಿಸಬೇಕು ಅನ್ನುವ ಒಂದು ಉದ್ದೇಶ. ಸೊ ಹಾಗೆ ಇಲ್ಲಿ ಕೂಡ ಭಗವಂತ ಸ್ವಲ್ಪ ಆ ಸಮಯದಲ್ಲಿ ಪ್ರಹ್ಲಾದನಿಗೆ ಬ್ರಹ್ಮಾದಿಗಳಿಗಿಂತಲೂ ಜಾಸ್ತಿ ಪ್ರಾಮುಖ್ಯತೆ ಕೊಡಿ. ಯಾಕೆ ಅಂದ್ರೆ ಅವರೆಲ್ಲರೂ ಯಾವಾಗಲೂ ಮಹಾಭಕ್ತರು, ಲಕ್ಷ್ಮೀದೇವಿ ಬ್ರಹ್ಮಾದಿಗಳು ಮಹಾಭಕ್ತರು. ಅಷ್ಟೇ ಅಲ್ಲದೆ ಈವನ್ ಇತರ ದೇವತೆಗಳು ಕೂಡ ಮಹಾಭಕ್ತರು, ಅನೇಕ ಮಂದಿ ದೇವತೆಗಳು ಮಹಾಭಕ್ತರಿದ್ದಾರೆ. ಆದರೂ ಕೂಡ ಪ್ರಹ್ಲಾದನಿಗೆ ಅವತ್ತಿನ ದಿನ ಪ್ರಹ್ಲಾದನ ದಿನ. ಸೊ ಪ್ರಹ್ಲಾದನಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಕೀರ್ತಿಯನ್ನು ಲೋಕದಲ್ಲಿ ಪ್ರಹ್ಲಾದನಿಗೆ ದೊಡ್ಡ ಕೀರ್ತಿ ತರಿಸಬೇಕನ್ನುವುದು ಅದು ಉದ್ದೇಶ. ಆ ಕಾರಣದಿಂದ ಆ ಪ್ರಹ್ಲಾದನನ್ನು ಹಾಗೆ, ಅದಕ್ಕೆ ಲಕ್ಷ್ಮೀದೇವಿ ಕೂಡ ನಟನ ಮಾಡ್ತಾಳೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ನಾವು ನೀವು ನೋಡಿದ್ದೀವಿ, ಹಾಗೆ ಬಂದು ಆ ಲಕ್ಷ್ಮೀದೇವಿ ಅಲ್ಲಿ ಬಂದು ನಿಂತಾಗ ಲಕ್ಷ್ಮೀದೇವಿಯನ್ನು ಮುಂಚೆ ಕಳಿಸ್ತಾಳೆ. ಆ ಸಮಯದಲ್ಲಿ ಶ್ರೀಪಾದರಾದರು ಮಾಡಿದಂತಹ ದಂಡಕದಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆ ವೇಳೆ ಆ ಬಾಳೆ ಸಾಕ್ಷಾ ಜಗನ್ಮೋಹಿನಿ ಲೀಲೆ ಗಳ್ಮಿಂಚುತಾ ಪುಂಚುತಾ ಬಂದು ಸಿಂಹಾಸನ ಸ್ಥಾನದಲ್ಲಿ ಉಗ್ರನಂತಿಪ್ಪ ನೃಸಿಂಹ ಮೂರ್ತಿಭ್ರವಂ ಕಂಡ ದಿವ್ಯಗಳಂತಾಗಿ ಆ ತಾಯಿ ಹಿಂದಕ್ಕೆ ತಾ ಬಂದಳಮ್ಮ ಅಮ್ಮ ಏಂಗುಮ್ಮನಂತಿಪ್ಪನೇ ಸ್ವಾಮಿ ಮುನ್ನಿಂತು ಆಶ್ಚರ್ಯವಂ ಈಸು ವಿಕ್ರಮ್ಯವಂ ಎಂದಿಗಾನೆಲ್ಲಿ ಕಂಡಿಲ್ಲವಲ್ಲ ಕಿವಿಯಾದರೂ ಕೇಳಲೇ ಇಲ್ಲವಲ್ಲ ಇದೇನೋ ವಿಚಿತ್ರಾಕೃತಿಯಂತೆ ತೋರೋವನೆಂದಂಜಿಕೆಗೊಂಡ ರೀತಿಯಿಂದ ತಾ ಹೆಜ್ಜೆ ಕಾಳ್ಗೆಜ್ಜೆಗಳ ಸಪ್ಪುಳಂ ಮಾಡದೆ ಮೆಲ್ಲನೆ ಪಾರ್ಶ್ವದಳ ನಿಂತಳು ಅಂತೇಳಿ. ಸೊ ಅಲ್ಲಿ ಚೆನ್ನಾಗಿ ಹೇಳ್ತಾರೆ, ತಾ ರೂಪಗೊಂಡ ಅಂಜಿಕೆ ಗೊಂಡ ರೀತಿಯಿಂದ, ನಿಜವಾಗಿ ಲಕ್ಷ್ಮಿಗೆ ದೇವಿಗೆ ಅಂಜಿಕೆ ಬಂದಿಲ್ಲ, ನಟನೆ ಮಾಡ್ತಾ ಇದ್ದಾಳೆ. ಬಂದು ತಾ ಹೆಜ್ಜೆ ಕಾಳ್ಗೆಜ್ಜೆಗಳು ಸಪ್ಪುಲಂ ಮಾಡದೆ ಮೆಲ್ಲನೆ ಪಾರ್ಶ್ವದಳ ನಿಂತಳು, ಸುಮ್ಮನೆ ಬಂದು ಪಾರ್ಶ್ವದ ನಿಂತಿದ್ದಾಳೆ. ಲಕ್ಷ್ಮೀ ದೇವಿ ಭಗವಂತನನ್ನು ಶಾಂತಗೊಳಿಸೋದಕ್ಕೆ ಪ್ರಹ್ಲಾದನನ್ನೇ ಕಳಿಸಬೇಕು ಅನ್ನುವ ಉದ್ದೇಶ. ಅಂದ್ರೆ ಲಕ್ಷ್ಮೀನಾರಾಯಣರು ಪ್ರಹ್ಲಾದನಿಗೆ ಸ್ಪೆಷಲ್ ಅನುಗ್ರಹ ಮಾಡಬೇಕು, ಬ್ರಹ್ಮಾದಿ ದೇವತೆಗಳು ಕೂಡ ಪ್ರಹ್ಲಾದನಿಗೆ ಒಂದು ಸ್ಪೆಷಲ್ ಅನುಗ್ರಹ ಮಾಡಬೇಕಂತ ಎಲ್ಲರೂ ನಿಶ್ಚಯ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆಮೇಲೆ ಪ್ರಹ್ಲಾದನ ಕಂಡು ಸಂಭಾಷಿಪಂ ಬ್ರಹ್ಮ ಬಾರಯ್ಯಲೋ ವತ್ಸ ನೀನಿ ನೃಸಿಂಹಾತ್ಮನೋ ಮೆಲ್ಲನೆ ಸೇರಿ ನಿಮ್ಮಪ್ಪಗಾಗಿಂದು ನಮ್ಮಪ್ಪ ನಲ್ಲಿಪ್ಪ ತತ್ಕೋಪ ಸಂಕ್ಷೇಪ ಗೈಸೆನ್ನ ತದ್ವಾಣಿಗಳು ಕೇಳುತ್ತಾ ಮೆಲ್ಲನೆ ಪಿಲ್ಲೆ ಪ್ರಹ್ಲಾದನ ಆಹ್ಲಾದದಲ್ ವೈಷ್ಣವ ಶ್ರೇಷ್ಠ ತಾನಾಗ ಮಂದಂ ಮಹಾಭಕ್ತಿಯಿಂದ ಮಹಿಮಂಡಲಿ ಮೇಲೆ ಸಾಷ್ಟಾಂಗ ಬಿದ್ದಂ ನಮೋ ಎಂದು ದಂಡ ಪ್ರಣಾಮಂಗಳ ಮಾಡುವ ವೇಳೆ ತನ್ನಂಗ್ರಿ ಕಂಜಾತದಲ್ಲಿ ಬಿದ್ದ ಬಾಲನ್ನ ಬಾಳ ಸುಶೀಲನ್ನ ಕಂದನ್ನ ದೃಷ್ಟಿಂದ ತಾ ಕಾಣುತ ಚಕ್ರ ಶಂಕಾಂಕಿತ ಶೀಲ ಸದ್ಬಾಹುಗಳ ಚಾಚಿ ಭಕ್ತನ್ನ ತಾನೆತ್ತಿ ತನ್ಮಸ್ತಕ ಸ್ಥಾನದ ಪೋಕಲಾಗಿನ್ನು ಸಂಶಸ್ತ ಚೇತೋ ಭಯಧ್ವಸ್ತವಂ ಸ್ವಸ್ತಿ ದಾನ ಕ್ರಿಯಾಭ್ಯಸ್ತವಂ ಶೀಲಸ್ತವಂ ಹಸ್ತವಂ ನಿತ್ತಂ ಅವ್ಯಾಹತ ಸ್ಪರ್ಶದಿಂದಲ್ ವಿಧೂತ ಶುಭವ್ರಾತನಾಗಿ ಅಭಿವ್ಯಕ್ತ ಲಕ್ಷ್ಮಿ ವಿಲಾಸಾತ್ಮ ಸಂದರ್ಶನೈಶ್ವರ್ಯವಂ ಕೂಡಿ ತತ್ಪಾದ ಪದ್ಮಂಗಳಂ ಚಿತ್ತದಿಂದಿತ್ತ ಆನಂದದಿಂದಲ್ ಪ್ರಹುಷ್ಯತ್ತನು ಪಿನ್ನ ಚಿತ್ತಾಶ್ರು ನೇತ್ರಾಬ್ಜನಾಗಿದ್ದು ಪ್ರಹ್ಲಾದನು ನಾರಸಿಂಹಾತ್ಮನಲ್ಲಿ ನಿಂತು ಸಂಸ್ತೋತ್ರ ಆರಂಭಿಪಂ ಅಂತೇಳಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಅದೇ ಬರುತ್ತೆ, ಪ್ರಹ್ಲಾದ ಹೇಗೆ ಅಂದರೆ ಅಲ್ಲಿ ಹೋಗಿ ಪರಮಾತ್ಮನನ್ನು ನೋಡಿ ತಾನು ಹೇಗೆ ಸಂಭಾಷಣೆ ಮಾಡ್ತಾ ಇದ್ದನನ್ನು ಹೇಳುವಾಗ ಸುಂದರವಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ನಮಗೆ ಇದು ಆಯ್ಕೆ ಮಾಡಿಕೊಂಡ ಶ್ಲೋಕಗಳಲ್ಲಿ ಇಲ್ಲದೆ ಇದ್ರು ಸಂಕ್ಷೇಪವಾಗಿ ಈ ಪ್ರಹ್ಲಾದ ಸ್ತೋತ್ರ ಮಾಡಲಿಕ್ಕೆ ಹೊರಟಿರುವ ಸಂದರ್ಭವನ್ನು ಭಾಗವತದಲ್ಲಿ ಹೇಗೆ ಹೇಳಿದ್ದಾರೆ ಅದನ್ನು ಸಂಕ್ಷೇಪವಾಗಿ ಬ್ರೀಫ್ ಆಗಿ ನಾವು ನೋಡೋಣ, ಯಾಕಂದ್ರೆ ಇದನ್ನು ಸ್ಕಿಪ್ ಮಾಡುವುದಿಲ್ಲ. ಸೊ ಮುಖ್ಯವಾಗಿ ಅದೇ ವಿಧವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಪ್ರಹ್ಲಾದನಿಗೆ ಅವತ್ತಿನ ದಿನ ಕೀರ್ತಿ ಕೊಡಬೇಕೆನ್ನುವ ಉದ್ದೇಶದಿಂದ ಎಲ್ಲ ದೇವತೆಗಳು ಕೂಡ ಸೇರಿ ಆ ಪ್ರಹ್ಲಾದನ ಆ ದೊಡ್ಡತನವನ್ನು ಮಹಿಮೆಯನ್ನು ಲೋಕಕ್ಕೆಲ್ಲಕ್ಕೆ ವಿವಿಧವಾಗಿ ಸಾರಿದ್ದಾರೆ ಅನ್ನೋದು ಅಲ್ಲಿ ಮುಖ್ಯವಾದ ಅಂಶ. ಸೊ ಭಕ್ತಿ ತಾರತಮ್ಯ ಇದ್ದೇ ಇದೆ, ಮಿಕ್ಕವರು ದೊಡ್ಡ ಭಕ್ತರೇ, ಆದರೂ ಅವತ್ತಿನ ದಿನ ಪ್ರಹ್ಲಾದನಿಗೆ ಪ್ರಾಮುಖ್ಯತೆ. ಇಲ್ಲಿ ಭಾಗವತದ ಇದು ಸಪ್ತಮ ಸ್ಕಂದ ಏಳನೇ ಸ್ಕಂದದಲ್ಲಿ ಬರುವಂತಹ ಒಂಬತ್ತನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ. ಅಲ್ಲಿ ಹೇಳ್ತಾರೆ ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತ ಮಂತಿಕೆ ತಾತ ಪ್ರಶಮಯ ಉಪೇಹಿ ಸ್ವಪಿತ್ರೆ ಕುಪಿತಂ ಪ್ರಭು. ನಿನ್ನ ತಂದೆಯ ಮೇಲೆ ಕೋಪಗೊಂಡಿರುವಂತಹ ಈ ನರಸಿಂಹದೇವರನ್ನು ನೀನೇ ಶಾಂತಗೊಳಿಸಪ್ಪ ಅಂತ ಕಳಿಸ್ತಾರೆ ಪ್ರಹ್ಲಾದನ. ತಥೇತಿ ಶನಕೈ ರಾಜನ್ ಮಹಾಭಾಗವತೋದ್ಭತಃ ಉಪೇತ್ಯ ಭುವಿ ತಾಯೇನ ನನಾಮ ವಿಧುತಾಂಜಲಿ. ನಮಸ್ಕಾರವನ್ನು ಮಾಡಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡ್ತಾ ಇದ್ದಾನೆ ಪ್ರಹ್ಲಾದ ಪರಮಾತ್ಮನಿಗೆ. ಮೆಲ್ಲ ಮೆಲ್ಲಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸ್ವಪಾದ ಮೂಲೆ ಪತಿತಂ ತಮರ್ಭತಂ ವಿಲೋಕ್ಯ ದೇವ ಕೃಪಯ ಪರಿಪ್ಲುತ ಉತ್ಥಾಪ್ಯ ತಚ್ಚೀಷ್ಣ್ಯದಧಾತ ಕರಾಂಬುದಂ ಕಾಳಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ ಅಂತೇಳಿ. ಆ ನರಸಿಂಹದೇವರು ತನ್ನ ಪಾದಮೂಲದಲ್ಲಿ ಸಾಷ್ಟಾಂಗವಾಗಿ ಬಿದ್ದಿರುವಂತಹ ಆ ಹುಡುಗ ನಮಸ್ಕಾರ ರೂಪದಲ್ಲಿ ಪ್ರಹ್ಲಾದ ಭೂಮಿ ಮೇಲೆ ಮಲಗಿದ್ದಾನೆ ಅಂದ್ರೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಅದನ್ನು ನೋಡಿ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತ ಆ ನರಸಿಂಹದೇವರು ಕರುಣಾದೃಷ್ಟಿಯಿಂದ ತುಂಬಿದವರಾಗಿ ಉತ್ಥಾಪ್ಯ ಅವನನ್ನು ಎಬ್ಬಿಸಿ ಅವನ ತಲೆ ಮೇಲೆ ತೀಷ್ಣಿ ಅದಧಾತ್ ಕರಾಂಬುದಂ ತನ್ನ ಕರ ಕಮಲಗಳನ್ನು ಆ ಪ್ರಹ್ಲಾದನ ತಲೆ ಮೇಲೆ ಇಟ್ಟಿದ್ದಾರೆ. ಕಾಲಾಹಿ ನಿರ್ದಷ್ಟ ಧಿಯಾಮ್ ಅದು ಕೆಲವು ಕಡೆ ಕಾಲಾಹಿ ವಿತ್ರಸ್ತ ಧಿಯಾಮ್ ಅಂತಲೂ ಪಾಠ ಅಂತಾರೆ. ಎರಡು ಎರಡು ಪಾಠ ಅಂದ್ರೆ ಕಾಲಸರ್ಪದಿಂದ ಅಂದ್ರೆ ದುಷ್ಟರಿಗೆ ಕಾಲಸರ್ಪದಂತೆ ಭಗವಂತ ತೋರಿಸಿಕೊಡ್ತಾನೆ, ಆದರೆ ಸಜ್ಜನರಿಗೆ ಆ ಭಗವಂತನೇ ರಕ್ಷಕನಾಗಿ ನಾನು ಕಾಲಸರ್ಪನಂತ ಬಂದರು ದುಷ್ಟರನ್ನು ಶಿಕ್ಷಣೆ ಮಾಡ್ತೀನಿ, ನಿಮಗೆ ಕೃತಾಭಯಂ ಸಜ್ಜನರಿಗೆ ಅಭಯವನ್ನು ಕೊಡುವವನಾಗಿದ್ದೀನಿ ಅಂತ ಹೇಳಿ ತೋರಿಸಿಕೊಳ್ತಾ ಇದ್ದಾರೆ ನರಸಿಂಹದೇವರು. ಹಾಗೆ ತತ್ ಕರಸ್ಪರ್ಶ ಧೃತ ಅಖಿಲ ಅಶುಭ ಅಂತೇಳಿ ಆ ಕರಸ್ಪರ್ಶದಿಂದ ಆ ಪ್ರಹ್ಲಾದ ದೇವರು ಅವರಿಗೆ ಹೇಳುವ ಅಂದ್ರೆ ಪ್ರಾರ್ಥದಲ್ಲಿ ಪ್ರಾರ್ಥದಲ್ಲಿ ಇರುವಂತಹದ್ದು ಇಲ್ಲ, ಅವರು ಯಾವ್ಯಾವ ಅಶುಭಗಳಿವೆ ಅಂತ ಹೇಳಿದ್ರೆ ಅವೆಲ್ಲವನ್ನು ಕೂಡ ದೂರ ಮಾಡಿದ್ದಾರೆ ಅಂತ ಹೇಳಿ. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ ಅಂದ್ರೆ ಪ್ರಾರ್ಥದಲ್ಲಿ ಇದ್ದದ್ದು ಅನುಭವಿಸಲೇಬೇಕು, ಪ್ರಾರಬ್ಧವನ್ನು ತೆಗೆದಿಲ್ಲ, ಆದ್ರೆ ಸಂಚಿತ ಆಗಾಮಿಗಳು ಅಪರೋಕ್ಷ ಬಂದಾಗಲೇ ಹೋಯಿತು, ಮತ್ತೆ ಏನು ಮತ್ತೆ ಅಶುಭಗಳನ್ನು ತೆಗೆದಿದ್ದಾರೆ ಅಂತ ಹೇಳಿದರೆ ಪ್ರಹ್ಲಾದನಿಗೆ ಆ ಪ್ರಾರಬ್ಧದಲ್ಲಿ ಬರುವುದು ಪೂರ್ತಿ ಯಾವುದು ಹೋಗೋದಿಲ್ಲ, ಆದ್ರೆ ಉಪಮದ್ದ ಮಾಡಬಹುದು, ಪ್ರಾರಬ್ಧವನ್ನು ಅನುಭವಿಸಲೇಬೇಕು, ಅದನ್ನು ಉಪಮದ್ದ ಮಾಡಬಹುದು. ಆ ವಿಧವಾಗಿ ಉಪಮದ್ದವನ್ನು ಪ್ರಾರಬ್ಧವನ್ನು ಉಪಮದ್ದ ಮಾಡಿದ್ದಾರೆ ಅಂತ ಹೇಳಿ ಸಂಚಿತ ಆಗಾಮಿಗಳನ್ನು ದೂರ ಸರಿಸಿದ್ದಾರೆ. ಸೊ ಆ ಕಾರಣದಿಂದ ಅದನ್ನು ಮತ್ತಿಷ್ಟು ದೃಢಪಡಿಸಿದ್ದಾರೆ, ಮೋಕ್ಷದಲ್ಲಿ ಇನ್ನು ಆನಂದದ ಅತಿಶಯವನ್ನು ಕೊಳ್ಳಕ್ಕಿದ್ದಾರೆ, ಇವೆಲ್ಲವೂ ಕೂಡ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಿ. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ ತತ್ ಪಾದ ಪದ್ಮಂ ಹೃದಿ ನಿವೃತೋ ದಧೌ ಹುಷ್ಯತ್ತನು ಇನ್ ಹುದ್ ಅಶ್ರುಲೋಚನ ಅಂತೇಳಿ. ಆ ವಿಧವಾಗಿ ಆ ಭಗವಂತನ ಪಾದ ಕಮಲಗಳನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಹೃದಯದಲ್ಲಿ ದೇವರು ಬಿಟ್ಟರೆ ಇನ್ನು ಯಾವುದು ಬೇಕಾಗಿಲ್ಲ ಅಂತ ಭಾವಿಸಿದ್ದಾರೆ. ಹೃಷ್ಯತನು ಪುಲಕಾಂಕಿತವಾಗಿದೆ. ಆ ಪ್ರಹ್ಲಾದನ ತನು ಶರೀರ ಭಗವಂತನನ್ನು ಕಂಡು ಆನಂದದಿಂದ ತುಂಬಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇದು ಬಹಳ ವಿಶೇಷ. ತನ್ನ ತಂದೆ ಹಿರಣ್ಯಕಶಿಪು ಸತ್ತಿದ್ದಾನ ಅನ್ನುವ ದುಃಖವೇ ಇಲ್ಲ, ಯಾಕಂದ್ರೆ ಅಟ್ಯಾಚ್ಮೆಂಟೇ ಇಲ್ಲ. ಭಗವಂತ ಇದು ಕಾಣಿದ್ದಾನೆ, ಅದೇ ಅದಕ್ಕೆ ಹೃಷ್ಯತನು ಹರ್ಷದಿಂದ ತನು ಪುಲಕಾಂಕಿತವಾಗಿದೆ. ಖಿನ್ನ ಹೃದ ಅಶ್ರುಲೋಚನ, ಎದೆಯೂ ತೊಯ್ದಿದೆ, ಕಣ್ಣುಗಳು ತೊಯ್ದಿದೆ. ಎದೆ ತೊಯ್ದಿದ್ದು ಭಕ್ತಿಯ ಅಮೃತ ಧಾರದಿಂದ ಎದೆ ತೊಯ್ದಿದೆ, ಕಣ್ಣುಗಳು ಆನಂದಾಶ್ರುಗಳಿಂದ ಕಣ್ಣುಗಳು ತೊಯ್ದಿದೆ. ಅದನ್ನು ಹೇಳ್ತಾರೆ, ಖಿನ್ನ ಹೃದ ಅಂದ್ರೆ ಭಕ್ತಿ ಲಕ್ಷಣಾಮೃತ ಜಲೇನ ಆದ್ರೀಕೃತ ಅಂತಃಕರಣ ಅಂತೇಳಿ. ಆ ಹೃದಯವು ಭಕ್ತಿ ಎನ್ನುವ ಆ ಲಕ್ಷಣದಿಂದ, ಆ ಅಮೃತ ಜಲದಿಂದ ತೊಯ್ದಿದೆ ಅಂತೇಳಿ. ಅಶ್ರುಗಳು ಯುಕ್ತೇ ಲೋಚನೆ ಯಸ್ಯ ಸತ ಅಂತೆ, ಅಶ್ರುಗಳು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿದೆ, ಅದು ಆನಂದದ ಕಣ್ಣೀರು, ಆನಂದ ಭಾಷ್ಪಗಳಿಂದ ತುಂಬಿದೆ ಕಣ್ಣುಗಳು. ಹೀಗೆ ಇರುವಾಗ ಆ ಪ್ರಹ್ಲಾದನು ಅಸ್ತೌಷೀತ್ ಹರಿಂ ಏಕಾಗ್ರ ಮನಸ ಸುಸಮಾಹಿತ ಪ್ರೇಮಗದ್ಗದಯ ವಾಚ ತನ್ಯಸ್ತ ಹೃದಯೇಕ್ಷಣ ಅಂತೇಳಿ ಪ್ರಹ್ಲಾದರು ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನಿಗೆ. ಏನಂತ ಹೇಳಿದರೆ ನೋಡಿ, ಎಷ್ಟು ವಿನಮ್ರ ಭಾವದಿಂದ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ಪ್ರಹ್ಲಾದನಿಗಾಗಿ ಆ ಸ್ತಂಭದಲ್ಲಿ ಆವಾಗಲೇ ತಕ್ಷಣ ಆವಿರ್ಭಾವವಾಗಿ ಹಿರಣ್ಯಕಶಿಪುನ ಸಂಹಾರ ಮಾಡಿದ ಅಷ್ಟು ಒಂದು ಭಕ್ತ ರಕ್ಷಣಾ ಕಾರ್ಯವನ್ನು ತೋರಿಸಿದ್ದಾರೆ. ಪ್ರಹ್ಲಾದ ಹೇಳ್ತಾ ಇದ್ದಾರೆ, ಬ್ರಹ್ಮಾದಯ ಸುರಗಣಾಹ ಮುನಯೋಥ ಸಿದ್ಧಾಹ ಸತ್ವೈಕತಾನ ಮತಯ ವತಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟು ಮರ್ಹತಿ ಸಮೇ ಹರಿರುಗ್ರಜಾತೇಹಿ ಅಂತೇಳಿ. ಉಗ್ರ ಜನ್ಮ ಅಂದ್ರೆ ದೊಡ್ಡ ದೊಡ್ಡ ಜನ್ಮವನ್ನು ಪಡೆದಿರುವಂತಹ ಆ ಬ್ರಹ್ಮಾದಿಗಳು ದೇವತೆಗಳು ಯಾರಿದ್ದಾರೋ ಅವರು ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಅರ್ಹರಾಗಿ ಆಗಿದ್ದಾರೆ. ಬ್ರಹ್ಮಾದಿಗಳು, ಸುರಗಣಗಳು, ಮುನಿಗಳು, ಸಿದ್ಧರು, ಸಾಧ್ಯರು, ಚಾರಣ್ಯರು ಎಲ್ಲರೂ ಕೂಡ ಅವರು ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಅವರು ತಾನೇ ಅರ್ಹರು. ನನ್ನಂತ ಅವನು ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ್ದೀನಿ, ನಾನು ಬಹಳ ಅಲ್ಪಜೀವಿ, ನಾನು ನಿನ್ನ ಸ್ತೋತ್ರ ಮಾಡ್ಲಿಕ್ಕೆ ನಾನು ಅರ್ಹನೇ ಅಲ್ಲ ಅಂತ ಹೇಳಿ, ಕಿಂ ತೋಷ್ಟು ಅರ್ಹತಿ ಸಮೇ ಅಂತ, ನನಗೆ ಏನು ಆ ನಿನ್ನನ್ನು ಸ್ತೋತ್ರ ಮಾಡುವ ಸಾಮರ್ಥ್ಯವೇ ನನಗಿಲ್ಲ ಅಂತ ಹೇಳಿ ವಿನಮ್ರ ಭಾವದಿಂದ ಹೇಳ್ತಾ ಇದ್ದಾನೆ. ಹೀಗೆ ಹೇಳುವಾಗ ಮನ್ಯೆ ಧನಾಭಿ, ಆದ್ರೂ ಮತ್ತೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಿನ್ನ ಅನುಗ್ರಹ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸಿದ್ದೀನಿ. ನಿನ್ನ ಕರುಣಾದೃಷ್ಟಿ, ನನಗೆ ಮಾತಾಡುವ ಧೈರ್ಯ ಬಂತಾ ಇದೆ ಅಂದ್ರೆ ಅದು ನಿನ್ನ ಕರುಣಾದೃಷ್ಟಿ ಅಂತ ಹೇಳಿ. ಮನ್ಯೆ ಧನಾಭಿ ಧನರೂಪ ತಪಶ್ರುತೌ ಔಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾಹ ಅಂತೇಳಿ. ಇವು ನ ಆರಾಧನಾಹಿ ಭವಂತಿ, ಭಗವಂತನಿಗೆ ಆರಾಧನೆ ಪೂಜೆ ಮಾಡಬೇಕಂದ್ರೆ ಸ್ತೋತ್ರ ಮಾಡಬೇಕಂದ್ರೆ ನಾನು ಭಾವಿಸ್ತಾ ಇದ್ದೀನಿ ಏನು ಬೇಕಂದ್ರೆ ಇವೆಲ್ಲ ಬೇಕಾಗಿಲ್ಲ. ಧನ ಬೇಕಾಗಿಲ್ಲ, ಜನಗಳು ಅಭಿಜನಗಳು ಮಂದಿ ದೊಡ್ಡ ಪರಿವಾರ ಬೇಕಾಗಿಲ್ಲ, ಅಷ್ಟೇ ಅಲ್ಲದೆ ರೂಪ ಬೇಕಾಗಿಲ್ಲ, ತಪಸ್ಸು ಬೇಕಾಗಿಲ್ಲ, ಶ್ರುತಿಯ ಜ್ಞಾನ ಕೇಳಿರೋದು ಶ್ರವಣ ಶಕ್ತಿ ಬೇಕಾಗಿಲ್ಲ, ಓಜಸ್ಸು ತೇಜಸ್ಸು ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಸಿದ್ಧಿ ಇವು ಯಾವ ಬೇಕಾಗಿಲ್ಲ. ಆ ಭಗವಂತನನ್ನು ಆರಾಧನೆ ಮಾಡಬೇಕಂತೆ ಸ್ತೋತ್ರ ಮಾಡಬೇಕಂತೆ ಏನು ಬೇಕು ಅಂತ ಹೇಳಿದ್ರೆ, ಭವಂತಿ ಪರಸ್ಯ ಪುಂಸಃ ಭಕ್ತಿಯಾ ತುತೋಷ, ಭಕ್ತಿಯಿಂದ ಸ್ತೋತ್ರ ಮಾಡಿದ್ರೆ ಸಾಕು. ಭಗವಂತನಿಗೆ ಬೇಕಾಗಿದ್ದು ಭಕ್ತಿ, ಭಕ್ತಿ ಹೊಂದಿದ್ದರೆ ಇವು ಯಾವುದೂ ಬೇಕಾಗಿಲ್ಲ, ಭಕ್ತಿ ಇಲ್ಲದಿದ್ದರೆ ಇವೆಲ್ಲವೂ ಕೂಡ ವ್ಯರ್ಥ. ಸೊ ಭಕ್ತಿ ಒಂದು ಅತ್ಯಂತ ಮುಖ್ಯವಾಗಿದೆ. ಭಕ್ತಿಯಿಂದ ಕೂರಿಕೊಂಡಿರುವಾಗ ಇವುಗಳಿಗೆ ಹೂವಿನ ಜೊತೆಯಲ್ಲಿ ಇದ್ದ ದಾರಕ್ಕೆ ಆ ಫ್ರಾಗ್ರೆನ್ಸ್ ಒಂದು ಸೌರಭ ಬಂದಂತೆ ಇವುಗಳು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅವುಗಳಿಗೆ ಒಂದು ಸಾರ್ಥಕತೆ ಬರಬೇಕಂದ್ರೆ ಭಕ್ತಿಯುಕ್ತವಾಗಿರುವಾಗ ಮಾತ್ರ ಸಾರ್ಥಕತೆ ಬರಬೇಕು. ಸುಮನ ಪುಷ್ಪಗಳು ಒಳ್ಳೆ ಸುಮನ ಅಂದ್ರೆ ಪುಷ್ಪಗಳು, ಸುಮನ ಅಂದ್ರೆ ಒಳ್ಳೆ ಮನಸ್ಸು, ಸುಮನಗಳಿಂದ ಪುಷ್ಪಗಳಿಂದ ದಾರಕ್ಕೆ ಸುವಾಸನೆ ಬಂದಂತೆ ಸುಮನದಿಂದ ಮನಸ್ಸಿನಲ್ಲಿರುವ ಭಕ್ತಿಯಿಂದ ಈ ಭಗವಂತನಿಗೆ ಮಾಡುವ ಆರಾಧನೆಗಾಗಿ ಯಾವುದಕ್ಕಾಗಲೂ ಒಂದು ವ್ಯಾಲ್ಯೂ ಬರುತ್ತೆ, ಮೌಲ್ಯ ಬರುತ್ತೆ, ಅದು ಭಗವಂತ ಅದನ್ನೇ ನೋಡ್ತಾನೆ. ಭಕ್ತಿ ಇಲ್ಲದಿದ್ದರೆ ಯಾವುದು ನೋಡುವುದಿಲ್ಲ, ಭಕ್ತಿ ಇದ್ದರೆ ಭಕ್ತಿಯನ್ನು ನೋಡ್ತಾನೆ, ಮಿಕ್ಕವನ್ನು ಕೂಡ ಸ್ವೀಕಾರ ಮಾಡ್ತಾನೆ ಭಕ್ತಿ ಇರುವುದರಿಂದ. ಅದನ್ನೇ ಹೇಳ್ತಾ ಇದ್ದಾರೆ, ಭವಂತಿ ಪರಸ್ಯ ಪುಂಸಃ ಭಕ್ತಿಯ ತುತೋಷ ಭಗವಾನ್ ನನು ಯೂತಪಾಯ, ಅದಕ್ಕೆ ಪ್ರಮಾಣ ಇದೆ ಅಂತ ಹೇಳ್ತಾ ಇದ್ದಾರೆ. ಯೂತಪಾಯ ಗಜರಾಜ, ಗಜರಾಜ ಏನಿತ್ತು, ಗಜರಾಜನ ಹತ್ರ ಏನೂ ಇದ್ದಿಲ್ಲ, ಎಲ್ಲರೂ ತನ್ನ ಪರಿವಾರವೂ ಬಿಟ್ಟು ಹೋಗಿದ್ರು, ಯಾರೂ ಇದ್ದಿಲ್ಲ, ಅನಾಥನ ಅಂತ ಫೀಲಿಂಗ್ ಬಂತು, ಶಕ್ತಿಯೂ ಹೋಯಿತು, ಈ ಬಲ ಕ್ಷೀಣವಾಗಿ ಬಿಡ್ತು. ಆವಾಗ ನಿನ್ನ ಸ್ತೋತ್ರ ಮಾಡಿದ ಆ ಗಜರಾಜನನ್ನು, ಅವನು ಗಜರಾಜ ಒಂದು ಆನೆ ಜನ್ಮ ಬಂದವನಂತೇಳಿ ಉಪೇಕ್ಷೆ ಮಾಡಲಿಲ್ಲ. ಎಂತಹ ಜನ್ಮ ಬಂದರೂ ಪರವಾಗಿಲ್ಲ, ಯಾವ ಜನ್ಮ ಬಂದರೂ ಪರವಾಗಿಲ್ಲ, ಅವನನ್ನು ಕೂಡ ಉದ್ಧಾರ ಮಾಡಿದಿ. ಆ ಕಾರಣದಿಂದ ಗಜರಾಜನನ್ನು ಕೂಡ ಉದ್ಧಾರ ಮಾಡಿದ ನೀನು ನನ್ನನ್ನು ಉದ್ಧಾರ ಮಾಡ್ತೀಯ ಅನ್ನುವ ಒಂದು ಧೈರ್ಯದಿಂದ ನಾನು ನಿನ್ನ ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಪ್ರಾತ್ ದ್ವಿ ಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಥಂ ವರಿಷ್ಠಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಬ್ರಾಹ್ಮಣ ಅವನು ದ್ವಿಷಟ್ ಷಟ್ ಅಂದ್ರೆ ಆರು, ದ್ವಿಷಟ್ ಟ್ವೈಸ್ ಸಿಕ್ಸ್ ಅಂದ್ರೆ ಹನ್ನೆರಡು, ಹನ್ನೆರಡು ಗುಣಗಳಿಂದ ಕೂಡಿರುವಂತಹ ಬ್ರಾಹ್ಮಣ ಅವನು ಅರವಿಂದ ನಾಭ ಪದಾರವಿಂದ ವಿಮುಖ ಆಗಿದ್ದರೆ, ಅಂದ್ರೆ ಭಗವಂತನ ಪಾದ ಕಮಲಗಳಲ್ಲಿ ವಿಮುಖನಾಗಿದ್ದರೆ ಅವನ ಹನ್ನೆರಡು ಗುಣಗಳು ಕೂಡ ವ್ಯರ್ಥವೇ ಆಗಿಬಿಡುತ್ತೆ. ಅವನಿಗಿಂತಲೂ ಹನ್ನೆರಡು ಗುಣಗಳಿಂದ ಕೂಡಿಕೊಂಡಿರುವ ಬ್ರಾಹ್ಮಣಕ್ಕಿಂತಲೂ ಸ್ವಪಾಚಂ ಅಂದ್ರೆ ನಾಯಿ ಮಾಂಸವನ್ನು ಅಡಿಗೆ ಮಾಡಿ ತಿನ್ನುವವನು ಯಾರಿದ್ದಾನೋ ಅವನು ವರಿಷ್ಠಂ, ಅವನೇ ಶ್ರೇಷ್ಠನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮನ್ಯೆ ವರಿಷ್ಠಂ ಮನ್ಯೆ ತದರ್ಪಿತ ಮನೋ ವಚನ ಆತ್ಮ ಗೇಹ ಪ್ರಾಣ ಪುನಾದಿ ಸಕಲಂ ನತು ಭೂರಿ ಮಾನಹ ಅಂತೇಳಿ. ಅಂದರೆ ಇಲ್ಲಿ ಆ ಹನ್ನೆರಡು ಗುಣಗಳೇನು ಅನ್ನೋದು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ವಿಷಡ್ ಗುಣಃ ದ್ವಾದಶ ಗುಣಃ ಏತೈಹಿ ಯುಕ್ತಾರ್ಥ ಅಂತೇಳಿ. ಜ್ಞಾನಂ ಚ ಸತ್ಯಂ ಚ ದಮಃ ಶಮಶ್ಚ ಅಮಾತ್ಸರ್ಯಂ ಶ್ರೀಹಿ ತಿತೀಕ್ಷಾ ಅನಸೂಯ ದಾನಂ ಚ ಯಜ್ಞಶ್ಚ ತಪಃ ಶುತಂ ಚ ಮಹಾವ್ರತಂ ಅಂತೇಳಿ. ಇವು ಮಹಾವ್ರತಗಳಂತ ಕರೆಯಬಹುದು. ಈ ಲಕ್ಷಣಗಳು ಏನು ಹನ್ನೆರಡು ಲಕ್ಷಣಗಳಂದ್ರೆ ಜ್ಞಾನ, ಅವನು ವಿಪ್ರನು ಒಳ್ಳೆ ಜ್ಞಾನವನ್ನು ಶಾಸ್ತ್ರಗಳ ಜ್ಞಾನವನ್ನೆಲ್ಲ ಪಡೆದಿರಬಹುದು. ಸತ್ಯ, ಅವನು ಸತ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಭಾವಿಸಿರಬಹುದು. ದಮ, ಇಂದ್ರಿಯ ನಿಗ್ರಹ ಇರಬಹುದು. ಶಮ, ಭಗವನ್ ನಿಷ್ಠಾ ಬುದ್ಧಿ ಇದೆ ಅಂತ ಅವನು ಭಾವಿಸಿರಬಹುದು. ಅದು ಕೇವಲ ವ್ಯವಹಾರಕ್ಕೆ ಅಂದ್ರೆ ತೋರುವಿಕೆಗೆ ಜಸ್ಟ್ ಶೋ ಆಗಿರಬಹುದು. ಅಷ್ಟೇ ಅಲ್ಲದೆ ಅವನಿಗೆ ಅಮಾತ್ಸರ್ಯ, ಮಾತ್ಸರ್ಯವಿಲ್ಲದವನಂತ ಅವನು ಪ್ರವರ್ತನೆ ಮಾಡಬಹುದು. ಮಾತ್ಸರ್ಯ ಭಾವನೆ ಇಲ್ಲ ಅಂದ್ರೆ ಈರ್ಷ್ಯಾ ಭಾವ ಇಲ್ಲದೇ ಇರಬಹುದು. ಸ್ತ್ರೀಹಿ ಅಂದ್ರೆ ನಾಚಿಕೆ, ತಪ್ಪು ಕೆಲಸ ಮಾಡಲಿಕ್ಕೆ ನಾಚಿಕೆಗೊಂಡವನಂತ ಅವನು ಇರಬಹುದು. ತಿತೀಕ್ಷಾ ಭಾವ ಅಂದ್ರೆ ಸಹನ ಶಕ್ತಿ, ಶೀತೋಷ್ಣ ಸುಖ ದುಃಖ ಎಲ್ಲದರಲ್ಲಿ ಕೂಡ ಸಹನೆ ಮಾಡುವಂತಹ ಶಕ್ತಿ, ತಿತೀಕ್ಷಾ ಭಾವ ಇರಬಹುದು ಅವನಿಗೆ. ಅನಸೂಯ ಅಂದ್ರೆ ಅಸೂಯವಿಲ್ಲದಿರುವಿಕೆ, ಜಲಸು ಇಲ್ಲದೆ ಇರಬಹುದು ಅವನು. ದಾನಂ, ದಾನವನ್ನು ಮಾಡಿರಬಹುದು. ಯಜ್ಞಂ, ಯಜ್ಞಗಳನ್ನು ಮಾಡಿದವನಾಗಿರಬಹುದು. ತಪಸ್ಸು ಮಾಡಿದವನಾಗಿರಬಹುದು. ಶ್ರುತಂ, ಶ್ರವಣ ಶಕ್ತಿ ಉಳ್ಳವನಾಗಿರಬಹುದು. ಇಷ್ಟು ಗುಣಗಳಿಂದ ಕೂಡಿದ್ದರೂ ಕೂಡ ಅವನು ಭಗವಂತನಿಗೆ ವಿಮುಖನಾದರೆ, ಸೊ ಅರವಿಂದ ನಾಭ ಪಾದಾರವಿಂದ ವಿಮುಖ, ಅರವಿಂದ ಅಂದ್ರೆ ಕಮಲ, ಕಮಲನಾಭ ಪದ್ಮನಾಭ, ಅವನ ಪಾದ ಕಮಲಗಳಲ್ಲಿ ವಿಮುಖನಾದರೆ ಅವನಕ್ಕಿಂತಲೂ ಸ್ವಪಾಕ, ನಾಯಿ ಮಾಂಸವನ್ನು ತಿನ್ನುವವನು ಅವನೇ ಶ್ರೇಷ್ಠ. ಅವನಿಗೆ ಭಕ್ತಿ ಇದ್ದರೆ ಅಂದ್ರೆ ಈ ಭಕ್ತಿಯಲ್ಲಿ ಆ ನಾಯಿ ಮಾಂಸವನ್ನು ತಿನ್ನುವವನು ಆ ವಿಪ್ರನಿಗಿಂತ ಅತ್ಯಂತ ಭಕ್ತಿಯುಕ್ತನಾಗಿದ್ದರೆ ಆ ವಿಪ್ರನೇ, ಆ ವಿಪ್ರನಿಗಿಂತಲೂ ಆ ನಾಯಿ ಮಾಂಸ ತಿನ್ನುವವನೇ ಭಗವಂತನಿಗೆ ಪ್ರೀತಿಪಾತ್ರನಾಗುತ್ತಾನೆ, ಅವನೇ ಶ್ರೇಷ್ಠ ಅಂತ ನಾನು ಕೂಡ ಹಾಗೆ ಭಾವಿಸ್ತೀನಿ ಅಂತೇಳಿ ಪ್ರಹ್ಲಾದರು ಹೇಳ್ತಾ ಇದ್ದಾರೆ. ಮನ್ಯೇ, ಯಾಕೆಂದ್ರೆ ತದರ್ಪಿತ ಮನೋ ವಚನ ಆತ್ಮ ಗೇಹ ಪ್ರಾಣಾಹ ಪುನಾದಿ ಸಕಲಂ ನತು ಭೂರಿಮಾನಃ. ಭೂರಿಮಾನಃ ಅಂದ್ರೆ ದೊಡ್ಡ ದಂಭದಿಂದ ಕೂಡಿರುವಂತಹ ಎಷ್ಟೇ ಒಂದು ಸ್ಟೇಟಸ್, ದೊಡ್ಡ ಸ್ಟೇಟಸ್ ಇದ್ದು ಕೂಡ ಭಕ್ತಿ ಇಲ್ಲದೆ ಇದ್ದರೆ ಅವನು ತನ್ನನ್ನು ಕೂಡ ಹಿ ಕೆನಾಟ್ ಫೀಲ್ ಹಿಮ್ಸೆಲ್ಫ್. ಆದರೆ ಈ ಭಕ್ತಿ ಉಳ್ಳವನು ಅವನು ಆ ತದ್ ಅರ್ಪಿತ ಮನೋ ವಚನ ಆತ್ಮ ಗೇಹ ಪ್ರಾಣ, ತನ್ನ ಮನಸ್ಸನ್ನು, ತನ್ನ ವಾಕ್ಕನ್ನು, ತನ್ನ ದೇಹವನ್ನು, ತನ್ನ ಆತ್ಮವನ್ನು, ತನ್ನ ಪ್ರಾಣಗಳನ್ನು, ತನ್ನ ಶರೀರವನ್ನು, ತನ್ನ ಮನೆಯನ್ನು ಎಲ್ಲವನ್ನು ಕೂಡ ಪವಿತ್ರಗೊಳಿಸುವಂತಹ ಶಕ್ತಿ ಪಡೆದಿರ್ತಾನೆ. ಯಾರಾದರೆ ಭಕ್ತಿ ಇದ್ದವನಾದ್ರೆ, ಸ್ವಪಾಕನಾದ್ರೂ ಅವನಿಗೆ ಆ ಶಕ್ತಿ ಇರುತ್ತೆ. ಆದ್ರೆ ಆ ಭಕ್ತಿ ಇಲ್ಲದೆ ಇದ್ದರೆ ಅವನು ನತು ಭೂರಿಮಾನ, ಭಕ್ತಿ ಇಲ್ಲದವನು ಇವೆಲ್ಲವನ್ನೂ ಶುದ್ಧಿಗೊಳಿಸುವುದು ದೂರ ಇರಲಿ, ಈ ಭಕ್ತಿ ಇದ್ದವನು ಸಕಲ ಲೋಕಗಳನ್ನು ಶುದ್ಧಿ ಮಾಡುವಂತಹ ಸಾಮರ್ಥ್ಯವಿದ್ದರೆ, ಭಕ್ತಿ ಇಲ್ಲದವನಿಗೆ ತನ್ನನ್ನು ಕೂಡ ಹೀಗೆ ನಾಟ್ ಪ್ಯೂರ್ ಬೈ ಹಿಮ್ಸೆಲ್ಫ್, ತನ್ನನ್ನು ತಾನು ಶುದ್ಧಗೊಳಿಸಿಕೊಳ್ಳಲು ಕೂಡ ಅವನು ಅಸಮರ್ಥನಾಗಿರ್ತಾನೆ. ಇನ್ನು ಲೋಕಗಳನ್ನು ಶುದ್ಧಿಗೊಳಿಸುವುದು ಎಲ್ಲಿಂದ ಬರುತ್ತೆ ಅಂತ ಹೇಳಿ, ಭಕ್ತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಆ ಭಕ್ತಿಯಿಂದ ಆ ಭಕ್ತಿ ಭಾರದಿಂದ ಪ್ರಹ್ಲಾದನ ಹೀಗೆ ಸ್ತೋತ್ರ ಮಾಡ್ತಾ ಹೋಗ್ತಾನೆ. ಅನೇಕ ಶ್ಲೋಕಗಳಿಂದ ಸ್ತೋತ್ರ ಮಾಡ್ತಾನೆ. ಬಟ್ ನಾವು ಜಸ್ಟ್ ಒಂದು ಸ್ಯಾಂಪಲ್ಗೆ ಒಂದು ಮೂರು ಶ್ಲೋಕಗಳನ್ನು ನೋಡಿದ್ದೀವಿ. ಸೊ ಈ ವಿಧವಾಗಿ ಪ್ರಹ್ಲಾದ ಸ್ತೋತ್ರ ಮಾಡಿದ ಭಗವಂತ ಅತ್ಯಂತ ಸಂತೃಪ್ತನಾಗಿ ಪ್ರಹ್ಲಾದನ ಹೊರಬೇಡುವುದು, ಪ್ರಹ್ಲಾದ ತನ್ನ ತಂದೆಯನ್ನು ಕ್ಷಮೆ ಮಾಡಬೇಕಂತ ಹೇಳಿದೆ. ಅಲ್ಲಿರುವಂತಹ ಜೈನಿಗೆ ನಾನು ಮೋಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿ ಭಗವಂತ ಹೇಳುವುದು ಇವೆಲ್ಲವನ್ನು ನಡೆಯುತ್ತೆ. ಸೊ ಅಲ್ಲಿ ಈ ವಿಧವಾಗಿ ಪ್ರಹ್ಲಾದ ವೃತ್ತಾಂತ ಅತ್ಯಂತ ಸುಂದರವಾಗಿ ನಡೆದಿರುವಂತಹ ವೃತ್ತಾಂತ ಅದು ಪ್ರಹ್ಲಾದ ಚರಿತ್ರೆ ಆದ ಮೇಲೆ ನಾವು ನೆಕ್ಸ್ಟ್ ಶ್ಲೋಕವನ್ನು ನೋಡೋಣ. ಇದು ಈ ಪ್ರಹ್ಲಾದನ ಚರಿತ್ರೆ ಏಳನೇ ಸ್ಕಂದದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಬರುವಂತಹ ಎಂಟು ಒಂಬತ್ತನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಅದಾದ ಮೇಲೆ ನಮಗೆ ಎಂಟನೇ ಸ್ಕಂದದಲ್ಲಿ ಮೂರನೇ ಅಧ್ಯಾಯದಲ್ಲಿ ಈ ಗಜೇಂದ್ರ ಮೋಕ್ಷ, ಎಂಟನೇ ಸ್ಕಂದದಲ್ಲಿ ಗಜೇಂದ್ರನ ಕಥೆ ಬರುತ್ತೆ. ಆ ಗಜೇಂದ್ರನ ಕಥೆ ಬಂದಾಗ ಅಲ್ಲಿ ಗಜೇಂದ್ರ, ನಿಮ್ಗೆಲ್ಲರಿಗೂ ಗಜೇಂದ್ರನ ಕಥೆ ಗೊತ್ತಾಗಿದೆ, ಸೊ ಅದನ್ನ ಮತ್ತೆ ಹೇಳಕ್ಕೆ ಹೋಗೋದಿಲ್ಲ. ಸೊ ಈ ವಿಧವಾಗಿ ಗಜೇಂದ್ರನ ತಾನು ಸಿಕ್ಕಾಕೊಂಡು ಮೊಸಳಿಗೆ ನೀರಿನಲ್ಲಿ ಇರುವಾಗ ಭಗವಂತನನ್ನ ಸ್ತೋತ್ರ ಮಾಡ್ತಾನೆ. ಅದೇ ವಿಧವಾಗಿ ಬಹಳ ಸುಂದರವಾದ ಅನೇಕ ಶ್ಲೋಕಗಳಿಂದ ಸ್ತೋತ್ರ ಮಾಡ್ತಾನೆ. ಅಲ್ಲಿ ಇದು ಒಂದು ಶ್ಲೋಕವನ್ನು ಆಯ್ಕೊಂಡಿದ್ದಾರೆ, ಅದು ಏನಂತ ನೋಡೋಣ. ಇದು ಹೇಳ್ತಾನೆ ಅಲ್ಲಿ ಗಜೇಂದ್ರ ಹೇಳುವಂತಹ ಮಾತು, ತಮಕ್ಷರಂ ಬ್ರಹ್ಮ ಪರಂ ಪರೇಶಂ ಅವ್ಯಕ್ತ ಆಧ್ಯಾತ್ಮಿಕ ಯೋಗ ಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮ ವಿವಾತಿ ದೂರಂ ಅನಂತ ಮಾಧ್ಯಂ ಪರಿಪೂರ್ಣ ನೀಡೇ ಅಂತ ಹೇಳಿ ನೋಡ್ರಿ. ಇಲ್ಲಿ ಹೆಸರು ಕೂಡ ಹೇಳೋದಿಲ್ಲ, ಅಂದ್ರೆ ಭಗವಂತ ಎಂಥವನು, ಸರ್ವೋತ್ತಮನಾದ ಭಗವಂತ ಅವನು, ಅವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ತಮ್ ಅಕ್ಷರಂ, ತಮ್ ಆ ಭಗವಂತ ಅಕ್ಷರನಾಗಿದ್ದಾನೆ. ಕ್ಷರ ಅಂದ್ರೆ ನಾಶ, ಕ್ಷರ ಇಲ್ಲದವನು, ನಾಶವಿಲ್ಲದವನು. ನಾಶ ಚತುವಿಧ ಪ್ರೋಕ್ತ ಅಂತ ಹೇಳಿದಂತೆ ನಾಶ ಅನ್ನುವುದು ಸ್ವರೂಪ ನಾಶವಾಗಬಹುದು, ಇಲ್ಲ ಅಂದ್ರೆ ದೇಹನಾಶವಿರಬಹುದು, ಸ್ವರೂಪ ನಾಶವಿರಬಹುದು, ಇಲ್ಲ ದುಃಖ ಪ್ರಾಪ್ತಿ ಅಪೂರ್ಣತ, ನಾಲ್ಕು ವಿಧವಾದ ನಾಶಗಳು ಯಾವುದೂ ಇಲ್ಲ ಭಗವಂತನಿಗೆ. ನಾಲ್ಕು ವಿಧವಾದ ನಾಶಗಳು ಇಲ್ಲದವನು, ಚತುರ್ವಿಧ ನಾಶವೂ ಇಲ್ಲದವನಾದ ಕಾರಣದಿಂದ ಅವನಿಗೆ ಅಕ್ಷರ ಶಬ್ದ ಪೂರ್ಣವಾಗಿ ಅನ್ವಯವಾಗುತ್ತೆ. ಭಗವಂತನಿಗೆ ಅಕ್ಷರ ಅಂತ ಹೇಳ್ತಾಳೆ. ಅದೇ ವಿಧವಾಗಿ ಲಕ್ಷ್ಮಿ ಕೂಡ ಅಕ್ಷರಗಳು ನಿತ್ಯ ಮುಕ್ತರಾಗಿದ್ದಾಳೆ. ಆದರೆ ಲಕ್ಷ್ಮಿ ಅಪೂರ್ಣತ ಅನ್ನೋದು ಒಂದಿದೆ, ಅಷ್ಟು ಬಿಟ್ಟರೆ ಬೇರೆ ಯಾವ ದೋಷವೂ ಇಲ್ಲ ಲಕ್ಷ್ಮಿಯಲ್ಲಿ. ಸೊ ಬ್ರಹ್ಮ ಪರಂ, ಸೊ ಅವನು ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಇಲ್ಲ ಬ್ರಹ್ಮ ಪರಂ ಅಂತ ಹೇಳಿದ್ರೆ ಬ್ರಹ್ಮ ವಿದಾಪ್ನೋತಿ ಪರಂ ಅಂತ ಹೇಳಿ, ಬ್ರಹ್ಮವನ್ನು ಅಂದ್ರೆ ಪರಮಾತ್ಮನ್ನು ತಿಳಿದವನು ಮುಕ್ತಿಯನ್ನು ಪಡಿತಾನೆ. ಅಂದ್ರೆ ವೇದ ಬ್ರಹ್ಮ ಅಂದ್ರೆ ವೇದಗಳಂತೆ, ವೇದದ ಜ್ಞಾನವುಳ್ಳವನು ಪರಮಾತ್ಮನು ಪರ ಶ್ರೇಷ್ಠನಾಗಿದ್ದಂತೆ ನಂಬಿದ್ದಾನೆ. ಹೀಗೆ ಆ ಭಗವಂತ ಬ್ರಹ್ಮ ಪರನಾಗಿ, ಅಂದ್ರೆ ವೇದವನ್ನು ತಿಳ್ಕೊಂಡವರಿಗೆ ಅವರನ್ನು ಪರನಂತ ತಿಳಿದವನಾಗಿ ಅವರ ರಕ್ಷಣೆಯನ್ನು ಮಾಡ್ತಾನೆ. ಈ ವಿಧವಾಗಿ ಬ್ರಹ್ಮ ಪರನಾಗಿದ್ದಾನೆ ಭಗವಂತ. ಅಂತಹ ಭಗವಂತನಿಗೆ ಅವನು ಪರಾತ್ಪರಂ, ಬ್ರಹ್ಮದೇವರಿಗಿಂತಲೂ ಪರ, ಬ್ರಹ್ಮದೇವರ ಚತುರ್ಮುಖ ಅವರಿಗಿಂತ ಚತುರ್ಮುಖ ಬ್ರಹ್ಮನಿಗಿಂತಲೂ ಶ್ರೇಷ್ಠರಾಗಿದ್ದಾರೆ. ಆ ಕಾರಣದಲ್ಲಿ ಬ್ರಹ್ಮ ಪರಂ. ಸೊ ಈ ವಿಧವಾಗಿರುವಂತಹ ಪರಮಾತ್ಮನು ಅವನು ಪರೇಶಂ, ಪರೇಶಂ ಪರೇಶಂ ಅಂದ್ರೆ ಪರಮಃ ಪರ, ಅವನು ಬಹಳ ಎಲ್ಲರ ಶ್ರೇಷ್ಠರಲ್ಲಿ ಶ್ರೇಷ್ಠ, ಪರರಿಗೂ ಈಶ ಅಂದ್ರೆ ಬ್ರಹ್ಮಾದಿ ದೇವತೆಗಳು ಉತ್ತಮ ದೇವತೆಗಳು ಅವರೆಲ್ಲರೂ ಪರರು, ಅವರಿಗೂ ಈಶನಾಗಿದ್ದಾನೆ, ಒಡೆಯನಾಗಿದ್ದಾನೆ, ಪರರಾದ ದೇವತೆಗಳಿಗೂ ಒಡೆಯನಾಗಿದ್ದಾನಾದ ಕಾರಣ ಪರೇಶಂ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಗಜೇಂದ್ರ. ಪರೇಶಂ ಅವ್ಯಕ್ತಂ, ಅವನು ಅವ್ಯಕ್ತ, ಎಲ್ಲ ಕಡೆ ಸರ್ವವ್ಯಾಪ್ತನಾಗಿದ್ದರೂ ಇಲ್ಲಿ ಕಾಣಿಸಿಕೊಡ್ತಾ ಇಲ್ಲ, ವ್ಯಕ್ತವಾಗುವುದಿಲ್ಲ ಭಗವಂತ. ಯಾವಾಗ ಒಲಿತಾನೋ ಆವಾಗ ಮಾತ್ರ ವ್ಯಕ್ತನಾಗ್ತಾನೆ, ಆ ಕಾರಣದ ಅವ್ಯಕ್ತನಾಗಿದ್ದಾನೆ, ಕಣ್ಣಿಗೆ ಕಾಣಿಸದೇ ಇದ್ದಾನೆ ಭಗವಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಅವ್ಯಕ್ತನಾಗಿದ್ದಾನೆ, ಅವ್ಯಕ್ತ ಮತಲಂ ಶಾಂತಂ ಅಂತ ಹೇಳಿದಂತೆ ಭಗವಂತನ ವರ್ಣ ಮಾಡ್ತಾರೆ. ಸೊ ಈ ಅವ್ಯಕ್ತನಾಗಿದ್ದಾನೆ. ಆಧ್ಯಾತ್ಮಿಕ ಯೋಗ ಗಮ್ಯಂ, ಎಲ್ಲರಿಗೂ ಅವನು ಸಿಗುವವನಲ್ಲ. ಆಧ್ಯಾತ್ಮಿಕ ಯೋಗ ಅಂದ್ರೆ ಭಗವಂತನಲ್ಲಿ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾರಾದರೆ ಭಗವಂತನ ಚಿರಧ್ಯಾನವನ್ನು ಮಾಡ್ತಾರೋ ಅಂತವರಿಗೆ ಮಾತ್ರ ಅವನು ಗೋಚರನಾಗ್ತಾನೆ, ತಿಳಿಯಲ್ಪಡ್ತಾನೆ. ಸೊ ಆ ವಿಧವಾಗಿ ಭಗವಂತ ಆಧ್ಯಾತ್ಮಿಕ ಯೋಗಕ್ಕೆ ಮಾತ್ರ ಸಿಲುಕದವನಾಗ್ತಾನೆ, ಬೇರೆ ಯಾವ ವಿಧವಾಗಿ ಅವನು ಸಿಲುಕುವುದಿಲ್ಲ ಅಂತೇಳಿ ಆಧ್ಯಾತ್ಮಿಕ ಯೋಗ ಗಮ್ಯಂ ಅಂತೇಳಿ. ಆಧ್ಯಾತ್ಮಿಕ ಯೋಗ ಅಂದ್ರೆ ಮನಸ್ಸಿನಲ್ಲಿ, ತನ್ನ ಮನಸ್ಸಿನಲ್ಲಿ ಭಗವಂತನ ಸ್ಥಿರ ಧ್ಯಾನವನ್ನು ಮಾಡುವ, ಧ್ಯಾನ ಯೋಗವನ್ನು ಮಾಡುವವರಿಗೆ ಮಾತ್ರ ಸಿಗುವವನಾಗಿದ್ದಾನೆ. ಅತೀಂದ್ರಿಯಂ, ಇಂದ್ರಿಯಗಳಿಗೆಲ್ಲ ಮೀರಿ ನಿಂತಿದ್ದಾನೆ, ಇಂದ್ರಿಯ ಗೋಚರನಲ್ಲ ಅವನು, ಅಪ್ರಾಕೃತನಾಗಿರುವ ಕಾರಣದಿಂದ ಇಂದ್ರಿಯ ಗೋಚರನಲ್ಲ. ಅತೀಂದ್ರಿಯನಾಗಿದ್ದಾನೆ, ಮತ್ತೆ ಅತೀಂದ್ರಿಯನಾಗಿದ್ದರೆ ಮತ್ತೆ ಹೇಗೆ ಅಂದ್ರೆ ಅವನು ಯಾರನ್ನ ಅನುಗ್ರಹ ಮಾಡ್ತಾರೋ ಅವರಿಗೆ ತೋರಿಸಿಕೊಡ್ತಾನೆ ಭಗವಂತ. ಸೊ ಅವನು ಅತೀಂದ್ರಿಯನಾದರೂ ಅವನು ತನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಅವನು ವ್ಯಕ್ತನಂತೆ ಗೋಚರನಾಗುತ್ತಾನೆ. ಸೂಕ್ಷ್ಮಂ ಇವ ಅತಿ ದೂರಂ ಅನಂತ ಮಾಧ್ಯಮ, ನಾವು ಇದು ನೋಡಿದ್ವಿ, ಭಗವಂತ ಪರಸ್ಪರ ವಿರುದ್ಧ ಲಕ್ಷಣಗಳಿಂದ ಕೂಡಿದ, ಅವನು ಅನೋರಣೀಯ ಮಹತೋ ಮಹೀಯ ಅಂತೇಳಿ, ಎಲ್ಲದಕ್ಕಿಂತಲೂ ಚಿಕ್ಕವನು, ಎಲ್ಲದಕ್ಕಿಂತಲೂ ದೊಡ್ಡವನು. ಇ ಸ್ಮಾಲರ್ ದ್ಯಾನ್ ದಿ ಸ್ಮಾಲೆಸ್ಟ್ ಅಂಡ್ ಬಿಗ್ಗರ್ ದ್ಯಾನ್ ದಿ ಬಿಗ್ಗೆಸ್ಟ್, ಅದನ್ನ ನಾವು ನೋಡಿದ್ವಿ. ಸೂಕ್ಷ್ಮಂ ಇವ ಅತಿ ದೂರಂ ಅನಂತಂ ಆದ್ಯಂ, ಅವನು ದೂರಾದ್ ದೂರ ರಮ್ಯತು ತದೇವಾಂತಿಕ ಮಂತಿಗಾತ್ ಅಂತ ಹೇಳಿದಂತೆ, ಅವನು ಎಲ್ಲದಕ್ಕಿಂತಲೂ ದೂರವೂ ಇದ್ದಾನೆ, ಎಲ್ಲದಕ್ಕಿಂತಲೂ ನಮ್ಮ ಹೃದಯದಲ್ಲೇ ಕೂತಿದ್ದಾನೆ, ಬಹಳ ಹತ್ತಿರ ಇದ್ದಾನೆ, ಆದ್ರೆ ನಮ್ಗೆ ಯಾವುದು ಗೋಚರನಾಗ್ತಾ ಇಲ್ಲ, ಬಹಳ ದೂರದಲ್ಲಿ ಇದ್ದಂತೆ. ಸೊ ಅತ್ಯಂತ ಸಮೀಪದಲ್ಲಿದ್ದಾನೆ, ಅತ್ಯಂತ ದೂರದಲ್ಲಿದ್ದಾನೆ. ಅವನು ಅನಂತಂ ಆದ್ಯಂ, ಕೊನೆಗಿಲ್ಲದವನು, ಆದಿ ಇಲ್ಲದವನು, ಅವನಿಗೆ ಕೊನೆ ಇಲ್ಲ, ಮೊದಲಿಲ್ಲ, ಆದಿಲ್ಲ, ಯಾವುದು ಇಲ್ಲ, ಆದಿ ಮಧ್ಯಾಂತರಹಿತ ಅಂತ ಹೇಳಿ ಅಂತ ಅವನಾಗಿದ್ದಾನೆ. ಅಂತಹ ಪರಿಪೂರ್ಣನಾದಂತಹ ಭಗವಂತ ಪರಿತಃ ಪೂರ್ಣ, ಎಲ್ಲ ವಿಧವಾಗಿಯೂ ಪೂರ್ಣನಾಗಿದ್ದಾನೆ, ಸಕಲ ಗುಣಗಳಿಂದಲೂ ಸೊ ಗುಣತಃ ದೇಶತಃ ಕಾಲತಃ ಪೂರ್ಣನಾಗಿದ್ದಾನೆ. ಸೊ ಪರಿಪೂರ್ಣನಾಗಿರುವ ಆ ಭಗವಂತನನ್ನು ಈಗಲೇ ನಮಸ್ಕಾರ ಮಾಡ್ತಾ ಇದ್ದೀನಿ, ಸೇವಿಸುತ್ತಾ ಇದ್ದೀನಿ ಅಂತ ಹೇಳಿ ಗಜೇಂದ್ರ ಶರಣಾಗತಾನೆ ಭಗವಂತನಿಗೆ. ಹೀಗೆ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಭಗವಂತ ಚಕ್ರಧಾರಿಯಾಗಿ ಬಂದು ಆ ಮೊಸಳಿಯ ಸಂಹಾರ ಮಾಡಿ ಆ ಗಜೇಂದ್ರನನ್ನು ಬಿಡಿಸಿಕೊಳ್ಳುವ ವೃತ್ತಾಂತ ಅದು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಸೊ ಈ ವಿಧವಾಗಿ ಗಜೇಂದ್ರ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾನೆ. ಅದು 8ನೇ ಸ್ಕಂದದಲ್ಲಿ ಬರುವಂತಹ ವೃತ್ತಾಂತ. ಅದಾದ ಮೇಲೆ 9ನೇ ಸ್ಕಂದ, ಇಲ್ಲಿ ಅಂಬರೀಷನ ಕತೆ ಬರುತ್ತೆ ವಿಸ್ತಾರವಾಗಿ. ಸೊ ಅಲ್ಲಿ ಅಂಬರೀಷನ ಕತೆ ಬಂದಾಗ ಆ ಅಂಬರೀಷ ವೃತ್ತಾಂತ ಏನು ಅಂತ ಪರೀಕ್ಷಿತ್ ಮಹಾರಾಜು ಕೇಳಿದಾಗ ಅಂಬರೀಷನ ಕತೆ ನಿಮ್ಗೆ ಗೊತ್ತಾಯ್ತು. ಆ ಮೊದಲನೇದಾಗಿ ಶ್ರೀ ಶುಕರು ಹೇಳ್ತಾ ಅಂಬರೀಷನ ಬಗ್ಗೆ ಹೇಳ್ತಾ ಅಂಬರೀಷನ ಹೇಗಿದ್ದ, ಅವನ ಭಕ್ತಿ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಅದು ಎಲ್ಲರಿಗೂ ಕೂಡ ಒಂದು ಸ್ಮಾಲ್ ಲೆಸನ್ ಇದ್ದಂತೆ, ಅದನ್ನು ಹೇಗೆ ಭಕ್ತಿಯನ್ನು ಮಾಡ್ತಾ ಇದ್ದ ಅಂಬರೀಷ ಅನ್ನೋದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸವೈ ಮನಃ ಕೃಷ್ಣ ಪದಾರವಿಂದ ಯೋಹ ಪತಾಂಸಿ ವೈಕುಂಠ ಗುಣಾನುವರ್ಣನೆ. ಇದು 9ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಸೊ 9th ಸ್ಕಂದ 6th ಅಧ್ಯಾಯ ಅಲ್ಲಿ ಬರುವಂತಹ ಶ್ಲೋಕ. 6, 7, 8 ಮೂರು ಶ್ಲೋಕಗಳನ್ನು ಆಯ್ಸ್ಕೊಂಡಿದ್ದಾರೆ. ಆ ಮೂರು ಶ್ಲೋಕಗಳು ಗುಡ್ ಪಿಕ್ಚರ್, ನಮ್ಮ ಒಂದೊಂದು ಇಂದ್ರಿಯಗಳು ಒಂದೊಂದು ಅವಯವಗಳು ಭಗವಂತನಿಗೆ ಹೇಗೆ ನಾವು ಉಪಯೋಗಿಸಬೇಕು, ಭಗವಂತನಿಗೆ ಹೇಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಅಂಬರೀಷ ಹೇಗೆ ಮಾಡ್ತಾ ಇದ್ದ ಅನ್ನೋದನ್ನು ಹೇಳುವುದರ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವೈ ಮನಃ ಕೃಷ್ಣ ಪದಾರ ವಿಂದಯೋಹೋ ವತಾಂಸಿ ವೈಕುಂಠ ಗುಣಾನುವರ್ಣನೆ. ಆ ಅಂಬರೀಷ ಮಹಾರಾಜ ತನ್ನ ಮನಸ್ಸನ್ನು ಯಾವಾಗಲೂ ಆ ಕೃಷ್ಣನ ಪಾದ ಕಮಲಗಳಲ್ಲಿಯೇ ಇಟ್ಟಿದ್ದಾನೆ. ವಸಾಂಸಿ ತನ್ನ ಮಾತುಗಳನ್ನು ವೈಕುಂಠ ಗುಣಾನುವರ್ಣನೆ, ವೈಕುಂಠ ನಾಮಕ ಪರಮಾತ್ಮನ ಗುಣಗಳನ್ನು ಚೆನ್ನಾಗಿ ವರ್ಣನೆ ಮಾಡುವುದರಲ್ಲಿಯೇ ತನ್ನ ವಾಕನ್ನು ಹರಟೆ ಹೊಡುವುದರಲ್ಲಿ ಉಪಯೋಗಿಸದೆ ಭಗವಂತನ ಗುಣಗಾನ ವರ್ಣನ ಯಾವಾಗಲೂ ವೈಕುಂಠನ ಗುಣಗಾನ ವರ್ಣನ ಮಾಡುವುದಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಕರೌ ಹರೇರ್ ಮಂದಿರ ಮಾರ್ಜನಾದಿಶು, ತನ್ನ ಕೈಗಳನ್ನು ಹರಿಯ ಮಂದಿರ ಮಾರ್ಜನ ಅಂದ್ರೆ ಭಗವಂತನ ದೇವಾಲಯದನ್ನು ಶುದ್ಧಗೊಳಿಸುವುದು, ಇದಕ್ಕಾಗಿ ಅಂದ್ರೆ ಭಗವಂತ ಇರುವ ಸ್ಥಾನ ತನ್ನ ಪೂಜಾ ಮಂದಿರ, ಅದನ್ನು ಯಾವಾಗಲೂ ದೇವರ ಪೂಜಾ ಮಂದಿರದಲ್ಲಿ ತಾನು ಆ ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ ತನ್ನ ಕೈಗಳನ್ನು ಉಪಯೋಗಿಸುತ್ತಾನೆ. ಅಲ್ಲಿ ಎಲ್ಲ ಭೂಮಿಯನ್ನು ತೊಳೆಯುವುದು, ಶುದ್ಧಗೊಳಿಸುವುದು, ಒರೆಸುವುದು ಇತ್ಯಾದಿ ಮಾರ್ಜನ ಕ್ಲೀನ್ ಮಾಡುವುದು, ಈ ಕೆಲಸಕ್ಕೆ ತನ್ನ ಕೈಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಶ್ರುತಿ ಚಕಾರಾಚಿತ ಸತ್ಕಥೋದಯೇ, ಅವನು ತನ್ನ ಕಿವಿಗಳನ್ನು ಉಪಯೋಗಿಸ್ತಾ ಇರೋದು ಅಚ್ಯುತ ಸತ್ಕಥಾ ಭಗವಂತನ ಅಚ್ಯುತ ನಾಮಕ, ಚ್ಯುತಿ ಇಲ್ಲದವನು, ನಾಶವಿಲ್ಲದವನು, ಸ್ಥಾನಭ್ರಂಶವಿಲ್ಲದವನು, ಅವನಿಗೆ ಪದವಿ ಅಲ್ಲ ಅದು, ಅವನೇ ನಾರಾಯಣ, ಯಾವಾಗಲೂ ನಾರಾಯಣ, ಯಾವಾಗಲೂ ಸರ್ವೋತ್ತಮ, ಯಾವಾಗಲೂ ಸ್ವತಂತ್ರ, ಸರ್ವಥಾ ಸರ್ವ ವಿಧವಾಗಿಯೂ ಅವನು ಸರ್ವೋತ್ತಮನಾಗಿದ್ದಾನೆ. ಅಂತಹ ಆ ಅಚ್ಯುತನಾದ ಆ ಭಗವಂತನ ಸತ್ಕಥಾ ದೋಷರಹಿತವಾದ ವೃತ್ತಾಂತಗಳನ್ನು ಚರಿತ್ರೆಗಳನ್ನು ಕೇಳುವುದರಲ್ಲಿ ಆ ಕೇಳುವುದಕ್ಕಾಗಿ ತನ್ನ ಕಿವಿಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಮುಕುಂದ ಲಿಂಗಾಲಯ ದರ್ಶನೇ ದೃಶವು, ಕಣ್ಣುಗಳನ್ನು ಭಗವಂತನ ಲಿಂಗ ಆಲಯ ದರ್ಶನ, ಲಿಂಗ ಅಂತ ಹೇಳಿದ್ರೆ ಪ್ರತಿಮಾ ಲಕ್ಷಣ, ಲಿಂಗ ಅಂತ ಹೇಳಿದ್ರೆ ಲಿಂಗ ಮಾತ್ರ ಅಂತಲ್ಲ ಭಗವಂತನ ಪ್ರತಿಮಾ, ಆ ಲಿಂಗ ಅನ್ನೋದು ಪ್ರತಿಮೆಯನ್ನು ತಿಳಿಸುವಂತಹ ಶಬ್ದ, ಭಗವಂತನ ಪ್ರತಿಮೆ, ಆ ಭಗವಂತನ ಪ್ರತಿಮೆಯಲ್ಲಿ ಭಗವಂತನನ್ನು, ಪ್ರತಿಮೆಯೇ ಭಗವಂತನಲ್ಲ, ಪ್ರತಿಮೆಯಲ್ಲಿ ಭಗವಂತನಿದ್ದಾನೆ, ಪ್ರತಿಮೆಯಲ್ಲಿ ಭಗವಂತನ ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ವಿಧವಾಗಿ ಮುಕುಂದ ಮುಕುಂದನ ವಿಗ್ರಹಗಳನ್ನು, ಮುಕುಂದನ ರೂಪಗಳನ್ನು ತೋರಿಸಿಕೊಡುವಂತಹ ಯಾವ ಯಾವ ಪ್ರತಿಮೆಗಳಿವೋ, ಯಾವ ಯಾವ ಸಾಲಗ್ರಾಮಗಳು ಅವೆಲ್ಲದರಲ್ಲಿಯೂ ಭಗವಂತನ ರೂಪವನ್ನು ನೋಡುವುದಕ್ಕೆ ದರ್ಶನೇ ದೃಶವು, ಕಣ್ಣುಗಳನ್ನು ಅದಕ್ಕೆ ಉಪಯೋಗಿಸಬೇಕು. ಅದಾದ ಮೇಲೆ ಉಪಯೋಗಿಸ್ತಾ ಇದ್ದ ಅಂಬರೀಷ ತದ್ ಭುತ್ಯ ಗಾತ್ರ ಸ್ಪರ್ಶೇಂದ ಸಂಗಮ್ ಅಂತೇಳಿ, ಆ ಭಗವಂತನ ಭುತ್ಯರು, ಭಗವಂತನ ಭಕ್ತರು ಯಾರಿದ್ದಾರೋ ಅವರ ಗಾತ್ರ ಸ್ಪರ್ಶ ಅಂದ್ರೆ ಅವರ ಪಾದವನ್ನು ಮುಟ್ಟುವುದು, ಅವರನ್ನು ಸೇವೆ ಮಾಡುವುದು, ಅವರ ಅಂಗ ಸಂಗವನ್ನು ಮಾಡುವುದು, ಇದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಹಾಗೆ ಮಾಡ್ತಾ ಇದ್ದ ಅಂಬರೀಷ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧ್ಯಾನಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ ತುಲಸ್ಯಾಂ ರಸನಾಂ ತದರ್ಪಿತೆ ಅಂತೇಳಿ. ಘ್ರಾಣೇಂದ್ರಿಯ ವಾಸನೆ, ವಾಸನೆ ಯಾವುದನ್ನು ವಾಸನೆ ಮಾಡಬೇಕಂದ್ರೆ ಆ ಭಗವಂತನ ಪಾದ ಕಮಲಗಳಿಗೆ ಅರ್ಪಣೆ ಮಾಡಿದಂತಹ ಆ ಸೌರಭ, ಯಾವ ಸೌರಭ, ಶ್ರೀಮತ್ ತುಲಸ್ಯಾಂ ಅಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕೆ ಪಾದ ಸರೋಜ ಸೌರಭೇಣ ಯುಕ್ತಾಯಾಂ ತುಲಸ್ಯಾಂ,
ಆ ಭಗವಂತನ ಪಾದ ಕಮಲಗಳಲ್ಲಿ ಇರುವ ಅದರ ಸೌರಭವನ್ನು ಪಡೆದಿರುವಂತಹ ಆ ಲಕ್ಷ್ಮೀ ಸನ್ನಿಧಾನವಿರುವಂತಹ ಆ ತುಳಸಿಯನ್ನು ಅದನ್ನು ವಾಸನೆ ನೋಡುವುದಕ್ಕೆ ಮೂಗನ್ನು ಉಪಯೋಗಿಸಬೇಕು ಅಂತ ಹೇಳಿ ರಸನಾಂ ತದರ್ತಿದೆ. ನಾಳಿಗೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿದಂತಹ ಪದಾರ್ಥಗಳು ನೈವೇದ್ಯ, ಭಗವಂತನ ನೈವೇದ್ಯ, ನೈವೇದ್ಯ ಸ್ವೀಕಾರದಲ್ಲಿಯೇ ನಾಳಿಗೆ, ಬೇರೆ ಯಾವುದೂ ಬೇಡ, ನಾಳಿಗೆಗೆ ಭಗವಂತನ ನೈವೇದ್ಯ ಅಷ್ಟೇ ಬೇಕು ನಾಳಿಗೆಗೆ ಅಂತ ಭಾವನೆ ಮಾಡ್ತಾ ಇದ್ದ ಅಂಬರೀಷ. ಅದಾದ ಮೇಲೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಅಂತ ಹೇಳಿ ಪಾದಗಳನ್ನು ಹರಿಯ ಕ್ಷೇತ್ರ ಅಂದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗುವುದಕ್ಕೆ ಪಾದಗಳನ್ನು ನಾವು ಅನುಸರ್ಪಣ ಅನುಸರ್ಪಣೆ ಅನುಸೃತ್ಯ ಹೋಗು ಸರ್ಪಣ ಅಂದ್ರೆ ಹೋಗುವುದು ಅನು ಅಂದ್ರೆ ಅನುಸೃತ್ಯ. ಭಗವಂತನ ಕ್ಷೇತ್ರಗಳಿಗೆ ಹೋಗುವುದಕ್ಕೆ ತನ್ನ ಪಾದಗಳನ್ನು ಉಪಯೋಗಿಸಬಹುದು. ಪಾದಗಳನ್ನು ಕ್ಷೇತ್ರ ಪದಾನುಸರ್ಪಣೆ ಕ್ಷೇತ್ರ ಸ್ಥಾನಗಳಿಗೆ ಹೋಗುವುದಕ್ಕೆ ತನ್ನ ಪಾದಗಳನ್ನು ಉಪಯೋಗಿಸ ಅಂದ್ರೆ ಯಾವಾಗಲೂ ಭಗವಂತನ ಕ್ಷೇತ್ರ ದರ್ಶನಕ್ಕೆ ಹೋಗಬೇಕು ಅನ್ನುವ ಆಸಕ್ತಿಯಿಂದ ತುಂಬಿದ್ದ ಅಂಬರೀಷ. ಶಿರಹ ಋಷಿಕೇಶ ಪದಾಭಿವಂದನೆ ಶಿರಸ್ಸನ್ನು ಋಷಿಕೇಶ ಪದಾಭಿವಂದನೆ ಅಂತೇಳಿ ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳಿಗೆ ಅಧಿಪತಿಯಾಗಿರುವಂತಹ ಋಷಿಕೇಶ ಅನ್ನುವ ಭಗವಂತನ ಹೆಸರು. ಋಷಿಕಗಳಂದ್ರೆ ಇಂದ್ರಿಯಗಳು, ಈಶ ಅಂದ್ರೆ ನಿಯಾಮಕ, ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯ ನಿಯಾಮಕನಾದ ಭಗವಂತ. ಆ ಋಷಿಕೇಶನಿಗೆ ಆ ಇಂದ್ರಿಯ ನಿಯಾಮಕನಾದ ಭಗವಂತನಿಗೆ ಶಿರಸ್ಸನ್ನು ಯಾವಾಗಲೂ ಬಾಗಿ ನಮಸ್ಕಾರ ಮಾಡುದು. ಶಿರ ಋಷಿಕೇಶ ಪದಾಭಿವಂದನೆ, ಋಷಿಕೇಶ ರೂಪಿ ಪರಮಾತ್ಮನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡುವುದೇ ಶಿರಸ್ಸಿನ ಸಾರ್ಥಕತೆ ಅಂತ ತಿಳಿದಿದ್ದ, ಹಾಗೆ ಮಾಡ್ತಾ ಇದ್ದ ಅಂಬರೀಷ ಮಹಾರಾಜ. ಕಾಮಂತು ದಾಸ್ಯೇ, ಭಗವಂತನ ದಾಸ್ಯ ಸೇವೆ ಮಾಡುವುದರಲ್ಲಿಯೇ ಕಾಮ, ಇಚ್ಛೆ ಯಾವುದು ಏನ್ ಮಾಡಬೇಕಂತ ಇಚ್ಛೆ ಇದೆ ಭಗವಂತನ ಸೇವೆ ಮಾಡಬೇಕು. ಸೊ ಭಗವಂತನ ದಾಸ್ಯ ಮಾಡುವುದರಲ್ಲಿಯೇ ಕಾಮವನ್ನು ಇಚ್ಛೆಯನ್ನು ಇಟ್ಕೊಂಡಿದ್ದ. ನಾತು ಕಾಮ ಕಾಮ್ಯಯ, ಕಾಮ ಕಾಮ್ಯಯ ಅಂದ್ರೆ ಏನೋ ತುಚ್ಛವಾದ ಕಾಮನೆಗಳಲ್ಲಿ ಅವನು ಮನಸ್ಸನ್ನು ಇಟ್ಟಿದ್ದಿಲ್ಲ. ಕಾಮಂತು ದಾಸ್ಯಂ ನಾತು ಕಾಮ ಕಾಮ್ಯಯ. ತಚ್ಚ ಉತ್ತಮ ಶ್ಲೋಕ ಜನಾಶ್ರಯಾಂ ರತಿಂ ಅಂತೇಳಿ, ತಥಾ ಉತ್ತಮ ಶ್ಲೋಕ ಜನಾಶ್ರಯಾಂ ರತಿಂ, ತಥಾ ಹಾಗೆ ಉತ್ತಮ ಶ್ಲೋಕ ಅಂತೇಳಿ. ಉತ್ತಮ ಶ್ಲೋಕ ಅಂತೇಳಿ ಅಲ್ಲಿ ಪಾಠ ಎರಡು ಮೂರು ಪಾಠಗಳಿವೆ. ಇಲ್ಲಿ ಒಂದು ಪಾಠ ಏನ ಇಲ್ಲಿ ಹೇಳಿದ್ರೆ ತಥೋ ಯದುತ್ತಮ ಶ್ಲೋಕ ಜನಾಶ್ರಯಾಂ ರತಿಂ ಅಂತೇಳಿ, ಇಲ್ಲಿ ತಥೋರಯ ಇಲ್ಲಿ ಹೇಳುವಂತಹ ಪಾಠ ತಥೋತ್ತಮ ಶ್ಲೋಕ ಜನಾಶ್ರಯಾಂ ರತಿಂ ಅಂತೇಳಿ. ಸೊ ಈ ಎರಡು ವಿಧವಾದ ಪಾಠವನ್ನು ತಗೋಬಹುದು. ಇಲ್ಲಿ ತಥಾ ಉತ್ತಮ ಶ್ಲೋಕ ಜನಾ ಆಶ್ರಯಾಂ ರತಿಂ ಅಂದ್ರೆ ಆನಂದ ಯಾವುದರಲ್ಲಿ ಅಂತ ಹೇಳಿದ್ರೆ ಭಗವಂತನ ಚರಿತ್ರೆ ಉತ್ತಮ ಶ್ಲೋಕ ಜನರು ಅಂದ್ರೆ ಭಗವಂತನ ಸೇವೆ ಮಾಡುವುದರ ಮೂಲಕವಾಗಿ ಉತ್ತಮ ಶ್ಲೋಕರಂತ ಕರೆಯಲ್ಪಟ್ಟಿರುವಂತಹ ಅಂದ್ರೆ ಯೋಗ್ಯ ಜನರು ಯಾರಿದ್ದಾರೋ ಅವರ ಆಶ್ರಯವನ್ನು ಮಾಡುವುದರಲ್ಲಿಯೇ ಆನಂದ. ಸೊ ಈ ವಿಧವಾಗಿ ಉತ್ತಮ ಶ್ಲೋಕರಂತ ಕರೆಯಲ್ಪಡುವ ಜನರಲ್ಲಿ ಅವರಲ್ಲಿ ಅವರ ಜೊತೆಯಲ್ಲಿ ಬೆರೆಸಿಕೊಂಡಿರುವುದೇ ಆನಂದವ ಕೊಡುತ್ತೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡಿದ್ದ ಅಂಬರೀಷ ಅಂತ ಹೇಳಿ. ಹೀಗೆ ಅಂಬರೀಷನ ಭಕ್ತಿ ಭಾವ ಹೇಗೆ ಭಗವಂತನ ಮೇಲೆ ಅಷ್ಟು ಒಂದು ಭಕ್ತಿಯನ್ನು ಇಟ್ಟುಕೊಂಡಿರುವ ಕಾರಣದಿಂದ ಆತ ಭಕ್ತಿಯನ್ನು ಮೆಚ್ಚಿ ಭಗವಂತ ಯಾವಾಗಲೂ ಆ ಅಂಬರೀಷನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಸುದರ್ಶನ ಚಕ್ರವನ್ನು ಅಂಬರೀಷನ ಹತ್ರ ಇಟ್ಟಿದ್ದಂತೆ ಪರಮಾತ್ಮ. ಯಾಕೆಂದ್ರೆ ಇಷ್ಟು ಒಂದು ಭಕ್ತಿ ಭಾವದಿಂದ ತುಂಬಿ ಭಗವಂತನ ಸೇವೆಯನ್ನು ನಿತ್ಯವೂ ಮಾಡ್ತಾ ಇದ್ದ ಅಂಬರೀಷ ಧನ್ಯಚರಿತನಾಗಿದ್ದ ಅಂತ ಹೇಳಿ ಆ ಅಂಬರೀಷನ ಈ ಭಗವದ್ ಭಕ್ತಿಯ ವರ್ಣನೆಯನ್ನು ಇಲ್ಲಿ ಈ ಶ್ಲೋಕಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲರಿಗೂ ಅದರ ಒಂದು ತುಳುಕು ಅಂದ್ರೆ ಒಂದು ಸ್ಮಾಲ್ ಎಫರ್ಟ್ ಆ ದಾರಿಯಲ್ಲಿ ಹೋಗುವುದಕ್ಕೆ ಒಂದು ಅಲ್ಪ ಪ್ರಯತ್ನವಾದರೂ ಅಧಿಕ ಪ್ರಯತ್ನ ಮಾಡಿದ್ರೆ ಅಲ್ಪವಾದರೂ ಕೆಲಸ ಮಾಡ್ಲಿಕ್ಕಾಗತ್ತೆ. ಈ ವಿಧವಾದ ಭಾವನೆಗಳನ್ನು ಇಟ್ಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕನ್ನುವ ಸಂದೇಶವನ್ನು ಕೂಡ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ವಿಧವಾಗಿ ಭಕ್ತಿಯಿಂದ ಕೂಡಿದ ಅಂಬರೀಷನ ಚರಿತ್ರೆ ಅಂಬರೀಷನ ಕಥೆ ನಿಮ್ಗೆಲ್ಲರಿಗೂ ಗೊತ್ತಿತ್ತು. ದುರ್ವಾಸ ಮುನಿ ಬೆಳಗು ಬರುವುದು, ಅವರ ಮೇಲೆ ಅವರ ಅಂಬರೀಷನ ಮೇಲೆ ಸಿಟ್ಟು ಮಾಡಿಕೊಳ್ಳುವುದು, ದ್ವಾಸಿಪಾರಣೆಯ ಮೂಲಕವಾಗಿ ನೀರನ್ನು ಸ್ವೀಕಾರ ಮಾಡಿದ್ದಾನಂತ ಹೇಳಿ ಆ ಅಂಬರೀಷನ ಮೇಲೆ ದುಷ್ಟಶಕ್ತಿಯನ್ನು ಪ್ರಯೋಗ ಮಾಡುವುದು, ಚಕ್ರ ಬಂದು ಆ ದುಷ್ಟಶಕ್ತಿ ಸಂಹಾರ ಮಾಡುವುದು ಅಂಬರೀಷನಿಗೆ, ಆಮೇಲೆ ಅಂಬರೀಷನ ಒಂದು ಹಾರ್ಮ್ ಮಾಡಬೇಕಂತ ದುರ್ವಾಸರು ಮಾಡಿದ ಕಾರಣದಿಂದ ಆ ದುರ್ವಾಸರ ಬೆನ್ನ ಹತ್ತಿ ಹೋಗುತ್ತೆ ಆ ಚಕ್ರ. ಆವಾಗ ದುರ್ವಾಸರ ಎಲ್ಲ ಲೋಕಗಳಿಗೆ ಹೋಗಿ ಯಾರು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ವಿಷ್ಣು ಹತ್ರದ್ದು, ವಿಷ್ಣು ಕೂಡ ನನ್ನ ಭಕ್ತನನ್ನ ಅನುಗ್ರಹ ಆದ್ರೆ ನಿನಗೆ ರಕ್ಷಣೆ ಆಗುತ್ತೆ, ಭಕ್ತನಿಂದ ಆಗ್ಬೇಕಂತ ಹೇಳಿದಾಗ ಮತ್ತು ದುರ್ವಾಸರ ಬಂದು ಅಂಬರೀಷನ ಹತ್ರ ಬಂದು ಬೇಡಿಕೊಂಡಾಗ ಅಂಬರೀಷ ಪ್ರಾರ್ಥನೆ ಮಾಡ್ತಾರೆ ಸುದರ್ಶನ ಚಕ್ರವನ್ನು, ಸುದರ್ಶನ ಚಕ್ರ ಶಾಂತವಾಗಿ ಬಿಡುತ್ತೆ. ಈ ಕಥೆಯಲ್ಲಿ ದುರ್ವಾಸ ರುದ್ರದೇವರ ಅಂಶ, ಅಂಬರೀಷ ರುದ್ರದೇವರಕ್ಕಿಂತಲೂ ಬಹಳ ಕಡಿಮೆಯಾಗಿ ಇರುವಂತಹವರು. ಮತ್ತೆ ದುರ್ವಾಸರಿಗಿಂತ ಅಂಬರೀಷನನ್ನು ಜಾಸ್ತಿಯಾಗಿ ತೋರಿಸಿಕೊಟ್ಟಿದ್ದಾಳಲ್ವಾ ಅನ್ನುವ ಪ್ರಶ್ನೆಯೂ ಇಲ್ಲಿ ಬರುತ್ತೆ. ಅಲ್ಲಿ ಕೂಡ ಅದೇ ವಿಧವಾಗಿ ಭಗವಂತ ಆ ಸಂದರ್ಭದಲ್ಲಿ ಪ್ರಹ್ಲಾದನ ಚರಿತೆಯಲ್ಲಿದ್ದಂತೆ ಈ ಸಂದರ್ಭದಲ್ಲಿ ಅಂಬರೀಷನ ಕೀರ್ತಿಯನ್ನು, ಅಂಬರೀಷನ ಮಹಿಮೆಯನ್ನು, ಅಂಬರೀಷನ ಭಕ್ತಿಯನ್ನು ಲೋಕಕ್ಕೆ ತಿಳಿಸಿಕೊಡಬೇಕನ್ನುವ ಮುಖ್ಯ ಉದ್ದೇಶ. ಸೊ ದುರ್ವಾಸರ ಭಕ್ತಿಯಲ್ಲಿ ಭಗವಂತನ ಅತ್ಯುತ್ತಮವಾದ ಭಕ್ತಿಯಿಂದ ಕೂಡಿದವರು, ಭಗವಂತನ ನಿತ್ಯ ಸೇವೆಯನ್ನು ಸಂಸ್ಮರಣೆಯನ್ನು ಮಾಡುವವರಾಗಿದ್ದಾರೆ ದುರ್ವಾಸರು. ಆದರೂ ಕೂಡ ಅಂಬರೀಷನ ಮಹಿಮೆಯನ್ನು ಲೋಕಕ್ಕೆ ತಿಳಿಸಿಕೊಡಬೇಕನ್ನುವ ಉದ್ದೇಶದಿಂದ ಹೀಗೆ ವೃತ್ತಾಂತ ನಡೆಸಿಕೊಟ್ಟಿದ್ದಾರೆ. ಇದೆಲ್ಲ ಭಗವಂತನ ಇಚ್ಛೆಯಿಂದ ನಡೆಯುವಂತಹ ವೃತ್ತಾಂತ. ಅದರಲ್ಲಿ ಅಂಬರೀಷನು ಅಂಬರೀಷನನ್ನು ಮಹಿಮೆಯನ್ನು ತೋರಿಸುವುದರಲ್ಲಿ ರುದ್ರದೇವರು ಕೂಡ ಒಂದು ಪಾತ್ರಧಾರಿ ಆಗಿದ್ದಾರೆ ಅಂತ ನಾವು ತಗೋಬೇಕು. ಇವತ್ತು ಇಲ್ಲಿ ಆದ್ಮೇಲೆ ನಾಳೆ ಮತ್ತು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ. ಕಾಯನವಾಚ ಮನಸ್ಸೇನೇರ್ವ ಬುದ್ಧಾತ್ಮನಾವ ಸುಶೋಹವಾ ಕರುಣೀತಿ ಸಕಂ ಪರಸ್ಮೈ ಶ್ರೀಮನ್ನಾರಾಯಣ ಶಿಕ್ಷಣಾರ್ಥ.